ಯಾಕೆಂದು ತಿಳ್ಕೋಬೇಕ ಇದೆ. ಬ್ರಹ್ಮದೇವತೆ ಬಂದವರು ಪ್ರಳಯ ಆದಾಗ ಹೋಗ್ತಾರಂತೆ, ತಿರುಗಿ ಮತ್ತೆ ಬರ್ತಾರಂತೆ. ಇದನ್ನ ಕೇಳಿದ್ದೇನೆ ನಾನು. ತಿರುಗಿ ಬಂದ್ಬಿಟ್ಟು ಆಮೇಲೆ ಬ್ರಹ್ಮದೇವ್ರ ಜೊತೆ ಹೋದ್ರೆ ಉಳಿದ ಬ್ರಹ್ಮದೇವ್ರು ಇನ್ನೊಬ್ಬ ಬ್ರಹ್ಮದೇವ್ರು ಹೆಂಗ್ ಬರುವಂತ ಮತ್ತೆ ಪ್ರಳಯ ಆಗುತ್ತಲ್ಲ, ಅದು ಹೇಗಂತ ಅರ್ಥ ಆಗಿಲ್ಲ. ಅದೇ ಸಮುದ್ರ ಮಥನ ಒಂದು ಜನ ಬ್ರಹ್ಮದೇವರು ಒಂದು ಕಲ್ಪದಲ್ಲಿ ಎತ್ತರ ಆಗುತ್ತೆ. ಮತ್ತೆ ದೇವತೆಗಳು ಒಂದು ಸರಿ ಇದು ಕುಡಿದ್ರೆ ಸಾಕು, ಬಾರಿ ಬಾರಿ ಕುಡಿ ಪ್ರಯತ್ನ ಮಾಡಬೇಕು ಅಂತ ಪ್ರಶ್ನೆ ನಮ್ದು. ಮಡಿ ಹೆಂಗಸನ್ನು ಬಾಡಿ ಇರುತ್ತೆ ಗಂಗಾವಾಗಿರ್ತೀಯ ಅಂತ ಅನ್ನೋದಕ್ಕೆ ಹೇಗೆ ಏನು ವಿಷಯ ತಿಳಿಲ್ಲ, ಅರ್ಥ ಆಗಿಲ್ಲ. ಮಡಿ ಹೆಂಗಸನ್ನು ಪತ್ರ ಬರೀಬೇಕಾದ್ರೆ ಬಂಗಾ ಗಂಗಾವಾಗಿ ಇರುತ್ತೆ ಅಂತ ಪತ್ರ ಬರೀತಾರೆ. ಅಮ್ ಶುವರ್ ಹೋಟ್ ಇಟ್ ಅದೇ ಅದ್ ವಿಷಯ ಗೊತ್ತಾಗಿಲ್ಲ.
ಆಮೇಲೆ
ಇಂದ್ರದೇವರ ಸ್ಥಳಕ್ಕೆ ಬೇರೆ ದೇವತೆಗಳೆಲ್ಲ ಸ್ಪರ್ಧೆ ಮಾಡ್ತಾರೆ, ಅದೇ ರುದ್ರದೇವರು ಅಥವಾ ಬೇರೆ ದೇವತೆಗಳು ಬರುದಿಲ್ಲ. ಆಮೇಲೆ 19ನೇ ಕಕ್ಷದಲ್ಲಿ ಇರುವಂತಹ ದೇವತೆಗಳೆಲ್ಲ ಇಂದ್ರ ಪದವಿ ಬರ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಒಬ್ಬನ ದೇವತೆ ಇನ್ನೊಬ್ಬನ ದೇವತೆ ಜಾಗಕ್ಕೆ ಹೋಗೋದಿಲ್ಲ ಅಂತ ಇದೆ. ಇದಾದ್ರೆ ಇಲ್ಲಿ ಇಂದ್ರ ಪದವಿಗೆ ನೌಶ ಹೋದಾದ್ರೆ ದೇವತೆಗಳೇ ಹೋಗ್ತಾ ಇದ್ದಾರೆ, 19ನೇ ಕಕ್ಷ ಇರೋ ದೇವತೆಗಳು.
ಆಮೇಲೆ
ಅವತ್ತು ದೇವತೆಗಳು ಎಷ್ಟು ಅಂತ ಪ್ರಶ್ನೆ ಬೇಕಾಗಿದೆ. ಹಸುವಿನಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳಿ ಅದಕ್ಕೆ ಪ್ರಮಾಣ ಏನು ಅಂತ ಕೇಳ್ಬೇಕಾಗಿ ತಿಳ್ಕೋಬೇಕಾಗಿದೆ ನಾವು. ಅದಕ್ಕೆ ಕೇಳ್ತಾ ಇದ್ದೀನಿ. ಆ ಕೃಷ್ಣನ ಹೆಂಡತಿ ಅವರ ನೀಲಭದ್ರ ಅವರು, ನೀಲಭದ್ರ ಅವರು ಆರು ಜನ ಅವರು ಅವತರಿಸಿ ಬಂದ್ರು ಅಂತಂದ್ರೆ ಅದಕ್ಕೆ ಮೂಲ ಏನ್ರ ಬೇರೆ ಅವ್ರ ಹೆಸರಿದೆ ಅಂತ ತಿಳ್ಕೋಬೇಕಾಗಿ. ಅದೇ ಪದ್ಮಾವತಿ ತೀರ್ಥಾರ್ಥ ಪದ್ಮಾತ್ಮ ವೆಂಕಟೇಶ ಮೇಲಿದ್ದಾನೆ, ಇದರ ಅರ್ಥ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಿರಂಜಿ ಅನ್ನೋ ಶಬ್ದದ ಉತ್ಪತ್ತಿ ಹೇಗೆ ಬಂತು ಅಂತ ತಿಳ್ಕೋಬೇಕು. ವಿರಂಜಿ ಬ್ರಹ್ಮದೇವರಿಗೆ ಹನುಮಂತೇವರು ಮಧ್ವಾಚಾರ್ಯರು ಮತ್ತು ವಾಯುದೇವರಾದಾಗ ಅವರ ಹೆಂಡತಿಯ ಸಾಧನೆ ಹೇಗೆ ನಡೀತು, ಅವ್ರು ಹೇಗೆ ಸಾಧನೆ ಮಾಡಿದ್ರು ಅಂತ ತಿಳ್ಕೋಬೇಕು.
ಪ್ರಶ್ನೆಗಳಿಗೆಲ್ಲ ಇವರಿಗೆಲ್ಲ ಪ್ರಶ್ನೆಗೆ ಅವಕಾಶ ಇಲ್ಲದಾಗ ಕೆಲಸ ಮಾಡಿ ನೀವು ಪ್ರತ್ಯೇಕ ಬರೋದ. ಯಾಕಂದ್ರೆ ವಾಯುಸ್ತೇಜ್ ಸಂಬಂಧಪಟ್ಟ ಪ್ರಶ್ನೆ ಮೊದಲು ಕೇಳ್ಬೇಡ. ವಾಯುಸ್ತೇಜ್ ಸಂಬಂಧ ಕೆಲಸ ಕೊಟ್ಟಿದ್ದಾರೆ ಅದ್ರ ಆಮೇಲೆ ನಿಮ್ಗೆ ಹೇಳ್ತೀನಿ. ಮತ್ತೆ ಮುಗಿದೋಗ ಬಿಟ್ಟೆ ಅದಕ್ಕೆ ಕುತ್ಕೊಳ್ಳಿ. ವಾಯುಸ್ತುತಿ ಬರೋದ್ ಮೊದ್ಲು ಮುಗಿಸ್ಬೇಡ ಅಂತೆ. ಆಮೇಲೆ
ಮೊದಲನೇ ಪ್ರಶ್ನೆ, ಭಕ್ತಿ ಭಕ್ತಿ ಪಂಥದ ಅನುಸಾರಿಗಳಾದ ಕಬೀರ್ ದಾಸ್, ತುಳಸಿದಾಸ್ ಮುಂತಾದವರ ಕೀರ್ತನೆಗಳ ಪಠಣದಿಂದ ಫಲವಿಲ್ಲವೇ, ಜ್ಞಾನ ಸಿದ್ಧಿಯಾಗುವುದಿಲ್ಲವೇ, ಸಾಯಿಬಾಬಾ ಮುಂತಾದವರ ಸೇವೆಯಿಂದಲೂ ಫಲ ಬರುತ್ತಿರುವುದು ಕಾಣಿಸುತ್ತಿದೆಯಲ್ಲ, ಏಕೆ ಪೂಜಿಸಬಾರದು, ಯಾಕೆ ಪೂಜಿಸಬಾರದು?
ಅದಕ್ಕೆ ಬಹಳ ಸುಲಭ ಕೆಲ ಕೊಡೋಣ. ಮೊದಲನೇದಾಗಿ ಯಾರು ದೇವರಿಗೆ ಅತ್ಯಂತ ಪ್ರಿಯರಾಗಿರ್ತಾರೆ. ಇವ್ರು ಲೆಟರ್ಸ್ ಹೋಯ್ತೀರಿ, ಇವಾಗ ಯಾರತ್ರ ಕೆಲಸ ಲೆಟರ್ ಹೋಯ್ತೀರಿ ನೀವೀಗ 10-20 ಲೆಟರ್ ಕೊಡ್ಬೋದು. ಆದ್ರೆ ಯಾರು ಲೆಟರ್ ಬೆಲೆ ಇರುತ್ತೆ? ಯಾರು ಅತ್ಯಂತ ಬೇಕಾದವರು ಅವರು ಲೆಟರ್ಗೆ ಟಾಪ್ ಪ್ರಯಾರಿಟಿ ಕೊಡ್ತಾರೆ. ಹೋಗ್ತಾನೆ ವಾಯುದೇವರು ಯಾರು? ಪ್ರಾಣಾತ್ ವಾಯುರಾಜ ಆಯತ, ಸಾಕ್ಷಾತ್ ವಾಯುದೇವರು ಪರಮಾತ್ಮನ ಮಕ್ಕಳು. ಮಗ ಹೇಳಿದ್ಮೇಲೆ ತಂದೆ ಯಾರು ಮಾತು ಬೀರೋದು? ಮಗನ ಮಾತು ಬೀರೋದಿಲ್ಲ. ತಿರು ವಾಯುದೇವರ ಮಾತು 100% ನಡೆಯೋದ್ರಿಂದ ಅವ್ರ ಸ್ತೋತ್ರಕ್ಕೆ ಇರೋ ಬೆಲೆ ಬೇರೆ ಸ್ತೋತ್ರಕ್ಕೆ ಬರೋದಿಲ್ಲ. ಮತ್ತೆ ಕೆಲವರೆಲ್ಲ ದೇವರ ಸ್ತೋತ್ರ ಮಾಡಿರ್ತಾರೆ, ಕೊನೆಗೆ ಏನ್ ಮಾಡ್ತಾರೆ? ನಾವೇ ದೇವರು ಅಂದು ಬಿಡ್ತಾರೆ. ಆ ಸ್ತೋತ್ರಕ್ಕೆ ವ್ಯಾಲಿಡಿಟಿ ಇಲ್ಲ, ಹೊರಟೋಯ್ತು. ಅರ್ಥ ಆಯ್ತಾ? ಈಗ ಸಂಸ್ಕೃತ ಸ್ತೋತ್ರಕ್ಕೆ ಯಾವ್ದು ಸಾಹಿತ್ಯ ಅಷ್ಟೇ ಸರಿ ಇದ್ರೆ ಸಾಲದು, ಅದ್ರ ಜ್ಞಾನ ಸರಿ ಇರಬೇಕು, ಅದು ಸಂಸಾರ ಸರಿ ಇರಬೇಕು. ಈ ತಿರುಮಹಾಡುಗಳಲ್ಲೂ ದೇವ್ರ ಸ್ತೋತ್ರ ಮಾಡ್ತಾರೆ, ದೇವ್ರ ಸ್ತೋತ್ರ ಕವಿ ಬರೆದಿರ್ತಾರೆ ರಾಯರ ಮೇಲೆ, ಇನ್ನೊಂದ್ರೆ ಬಾಯಿಬಾನ್ಗಳು ಬರೀತಾರೆ. ಅಂದ್ರೆ ಅವ್ರಿಗೆ ದೀಕ್ಷೆ ಇಲ್ಲ, ಇದಿಲ್ಲ, ಏನೂ ಇಲ್ಲ. ಅದಕ್ಕೆ ಎಫೆಕ್ಟ್ ಇರೋದಿಲ್ಲ ಯಾವಾಗ ಕೂಡ. ಯಾರು 20 ಜನಕ್ಕೂ ಅಪಾಯಿಂಟ್ಮೆಂಟ್ ಕೊಟ್ಟು ಲೆಟರ್ ಬರೆದ್ರೆ ಯಾರಿಗೂ ಕೊಡೋದಿಲ್ಲ, ಯಾಕೆಂದ್ರೆ ಬೆಲೆನೇ ಇಲ್ಲ ಅದಕ್ಕೆ. ಹೋಗ್ತಾನೆ ಯಾರು ಸ್ಪೆಸಿಫಿಕ್ ಆಗಿ ನಿಷ್ಠೆಯಿಂದ ಹೇಳ್ತಾರೋ ಅದಕ್ಕೆ ಬೆಲೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ದೇವ್ರನ್ನ ಕಂಡದ್ದು ಖಚಿತವಾಗಿ ಮತ್ತು ದೇವ್ರ ಬಗ್ಗೆ ಸ್ತೋತ್ರ ಮಾಡೋ ಅರ್ಹತೆ ಪೂರ್ತಿ ಆಗಿರೋದು ಯಾರಿಗೆ ಅಂದ್ರೆ ವಾಯುದೇವ್ರಿಗೆ. ಆದ್ರಿಂದ ಅವರು ಸ್ತೋತ್ರ ಮಾಡಿದ್ರೆ ಅವರು ಬರೆದ ಸ್ತೋತ್ರ ಹೇಳಿದ್ರೆ ಇದರ ಎಫೆಕ್ಟ್ ಬೇರೆದಕ್ಕೆ ಬರೋದು ನ್ಯಾಚುರಲಿ ಬರೋದಿಲ್ಲ. ಕೆಲವಂತೂ ಬರೋದೇ ಇಲ್ಲ. ಇನ್ನು ಏನ್ ಹೇಳ್ತೀರಿ? ಬಾಬಾನ ಹತ್ರ ಹೋಗ್ಬೇಡಿ, ಅಲ್ಲೂ ಫಲ ಬರುತ್ತಲ್ಲ ಅಂತ ನೀವು ಕೇಳ್ತೀರಿ. ಹಾಗಿದ್ ಇವತ್ತು ಗುಂಡಾ ಹತ್ರ ಕೆಲಸ ಮಾಡಿ ದುಡ್ಡು ಕೊಡ್ತಾರ ಇಲ್ಲ? ಈ ಗುಂಡಾ ಸ್ಮಗ್ಲರ್ ಹತ್ರ ಕೆಲಸ ಮಾಡಿ ದುಡ್ಡು ಬರುತ್ತಾ ಇಲ್ಲ? ಕೆಲಸಕ್ಕೆ ಜಾಸ್ತಿ ಬರುತ್ತೆ, ನೆನ್ಪಿಟ್ಕೊಂಡಿರಿ. ಗುಂಡಾ ಹತ್ರ ಕೆಲಸ ಮಾಡಿ ದುಡ್ಡು ಜಾಸ್ತಿ ಬರುತ್ತೆ. ಈ ಸರ್ಕಾರ 0-1,000 ಕೊಟ್ಟು ಉದ್ದಕ್ಕೆ ಲೆಕ್ಕ ಹತ್ರ ಕೊಟ್ಬಿಡ್ತಾರೋ? ಅರ್ಥ ಆಯ್ತಾ? ಅದೆಲ್ಲ ಕ್ರೈಟೀರಿಯಾ ಅಲ್ಲ. ನಮಗೆ ಶಾಶ್ವತ ಇರಬೇಕು, ಭದ್ರತೆ ಇರಬೇಕು, ಪ್ಯೂರಿಟಿ ಇರಬೇಕು. ಅಂತ ಸಿಬ್ಬಂದಿ ಎಲ್ಲಿ ಹೋಗ್ಬೇಕು ನಾವು? ದೇವರು ಸಾತ್ವಿಕವ್ರ ಹತ್ರ ಹೋಗ್ಬೇಕು. ಅದು ಸಾತ್ವಿಕ ತಮ ವ್ಯಕ್ತಿಗಳು ಅಂದ್ರೆ ವಾಯುದೇವರು. ಅರ್ಥ ಆಯ್ತಾ? ನಮ್ಮಲ್ಲಿ ಅದೊಂದು ಇವ್ರು ಒಳ್ಳೆ ಪ್ರಶ್ನೆ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆಲ್ಲ ಫಲ ಆಗಿಲ್ವೆ, ನಾವ್ಯಾಕೆ ಹೋಗಬಾರ್ದು? ಇದು ಪ್ರಶ್ನೆ. ಇದು ಫಲ ಆಗೋದು ಮುಖ್ಯ ಅಲ್ಲ, ಫಲದ ಫಲಿತಾಂಶ ಏನಾಗಬೇಕು ನೋಡಬೇಕು. ಗೊತ್ತಾಯ್ತಾ? ಇವತ್ತು ಗುಂಡನ ಹತ್ರ ಹೋದ 100 ರೂಪಾಯಿ ಬೀಸ್ಕೇಸ್ ಅವನಿಗೆ ಕೊಟ್ಟು ಬಂದ, 100 ರೂಪಾಯಿ ಕೊಟ್ಟ ಅವನಿಗೆ, ಒಳಗೆ 1 ಕೋಟಿ ರೂಪಾಯಿ ಇತ್ತು ಅದು ಕೊಟ್ಟು ಬಂದ, ಇನ್ನೊಂದು ಸತ್ತು ಕೊಟ್ಟು ಬಂದ, ಅವ್ರು ಪೊಲೀಸ್ ಸಿಕ್ಕ ಎಲ್ಲ ಒಳಗೋಗ್ಬಿಟ್ರೆ ಆಮೇಲೆ ಏನು ಉಪಯೋಗ? ಅದರಿಂದ ಆ ಸರ್ಕಾರಿ ಕೆಲಸ ಮಾಡ್ಕೊಂಡು ದುಡ್ಡು ಬರುತ್ತೆ, ಯಾವ ಸೇಫ್ ಅವನು? ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕೇಳ್ತಾರೆ, ಅದಕ್ಕೆ ಜೈಲಿಗೆ ಹಾಕ್ತಾರೆ. ಅದು ಇನ್ಕಮ್ ಟ್ಯಾಕ್ಸ್ ಕೊಟ್ಟರೆ ಮುಗಿದೋಯ್ತು ಅಷ್ಟೇ. ಅದರಿಂದ ಯಾವಾಗಲೂ ಸುರಕ್ಷಿತ ಮಾರ್ಗದಲ್ಲಿ ಇರಬೇಕೇ ಹೊರತು ಸ್ವತ್ತಿಪಂಥ ಮನುಚರೇಮ ವೇದನೆ ಹೇಳ್ತಾರೆ. ಸುರಕ್ಷಿತ ಮಾರ್ಗ ಹಿಡಿಬೇಕೇ ಹೊರತು ನಾ ಅನ್ಯಾಯದ ಮಾರ್ಗ ಹಿಡಿಬಾರ್ದು. ಗೊತ್ತಾಯ್ತಾ? ಸುರಕ್ಷಿತ ಮಾರ್ಗದೊಳಗೆ ನೋಡಿ ಇವನಿಗೆ ಕೆಲಸ ಮಾಡ್ತಾನೆ ಸರ್ಕಾರದಲ್ಲಿ, ದುಡ್ಡು ಬರುತ್ತೆ, ಇನ್ಕ್ರಿಮೆಂಟ್ ಬರುತ್ತೆ, ಪ್ರಮೋಷನ್ ಬರುತ್ತೆ, ಪೆನ್ಷನ್ ಬರುತ್ತೆ, ಸತ್ರ ಫ್ಯಾಮಿಲಿ ಪೆನ್ಷನ್ ಬರ ಕೊಡ್ತಾರೆ. ಅದು ಕಳ್ಳರ ಎಲ್ಲ ಕೊಡ್ತಾರ? ಅವನೊಬ್ಬನೇ ತಿಂದು ಸಿಕ್ಕರೆ ಸಿಕ್ಕರೆ ಹೋದ್ರೆ ಹೋಯ್ತು, ಬದುಕಿರಷ್ಟು ಸುಖ. ಯಾವ ಸಾಯ್ತಾರ ಅವಳಿಗೆ ಗೊತ್ತಿಲ್ಲ, ಏನು ಶೂಟ್ ಮಾಡ್ತಾರೆ ಗೊತ್ತಿಲ್ಲ. ಅದು ಸುಖವಾದ ಸುಖ ಅಲ್ಲ. ಗೊತ್ತಾಯ್ತಾ? ಅದನ್ನ ನಾವು ಕಂಪೇರ್ ಮಾಡಕ್ ಹೋಗ್ಬಾರ್ದು. ಫಲ ಸಿಗೋದು ಕ್ರೈಟೀರಿಯಾ ಅಲ್ಲ, ಶಾಶ್ವತ ಫಲ ಸಿಗೋದು ಕ್ರೈಟೀರಿಯಾ. ಯೋಗಕ್ಷೇಮಂ ಮಹಾಮ್ಯಹಂ ಭಗವಂತ ಹೇಳ್ತಾನಲ್ಲ, ಅಂತ ಫಲ ಸಿಗಬೇಕಾದ್ರೆ ಸಾತ್ವಿಕ ಮಾರ್ಗ ಒಂದೇ ದಾರಿ, ಬೇರೆ ದಾರಿ ಇಲ್ಲ.
ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ ಮಾಹಿತಿ ಕೊಡಬೇಕು.
ಯಾರ ಬಗ್ಗೆ?
ತ್ರಿವಿಕ್ರಮ ಪಂಡಿತ,
ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದ್ರು ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಒಳ್ಳೆ ಪಾಯಿಂಟ್ ಅದು. ತ್ರಿವಿಕ್ರಮ ಪಂಡಿತಾಚಾರ್ಯರು ಮೂಲತಃ ಯಾರು ಅಂದ್ರೆ ಅವರು ಅದ್ವೈತ ಪಂಥದ ಅನುಯಾಯಿಗಳು. ಅವರ ತಂದೆ ಸುಬ್ರಹ್ಮಣ್ಯ ಪಂಡಿತರು, ತಾಯಿ ಹೆಸರು ಹೇಳಿಲ್ಲ. ಆ ತಂದೆ ತಾಯಿಗೆ ತುಂಬಾ ಮಕ್ಕಳಾಗಿದ್ರಂತೆ. ಅವ್ರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಮಧ್ವಯುಧದಲ್ಲಿ ಹೇಳ್ತಾರೆ, ಮುಹುರ್ ಮೃತ ಪ್ರಜಾಪಿ, ಮಕ್ಕಳಾಗ್ತಿದ್ರು ಸಾಯ್ತಿದ್ರು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ತುಂಬಾ ದುಃಖ ಆಯ್ತು. ಹಾಗಾಗಿ ವಿಶೇಷವಾಗಿ ಹೆಂಡತಿ ಏನ್ ಮಾಡಿದ್ರಂತೆ, ಹರಿಹರಳ ಸೇವೆ ಮಾಡ್ತಾರೆ. ಹರಿಹರಳ ಸೇವೆ ಮಾಡಿದಾಗ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ದೊಡ್ಡ ಮಕ್ಕಳೇ ತಿರುಕುವ ಪಂಡಿತಾಚಾರ್ಯರು, ಇನ್ನೊಬ್ಬ ಮಕ್ಕಳು ಶಂಕರ ಪಂಡಿತಾಚಾರ್ಯರು. ಹರಿಹರ ಇಬ್ರು ಸೇವೆ ಮಾಡಿದಾರಲ್ಲ, ಇಬ್ಬರು ಮಕ್ಕಳು ಹುಟ್ಟಿದ್ರು. ಒಬ್ಬ ಮಗನಿಗೆ ಹರಿ ಹೆಸರು ಇಟ್ಟರು ತ್ರಿವಿಕ್ರಮ, ಇನ್ನೊಬ್ಬ ಮಗನಿಗೆ ಹರನ ಹೆಸರಿಟ್ಟರು ಶಂಕರ. ತಿರುಕ ಪಂಡಿತಾಚಾರ್ಯರು, ಶಂಕರ ಪಂಡಿತಾಚಾರ್ಯರು. ಶಂಕರ ಪಂಡಿತಾಚಾರ್ಯರು ಆಚಾರ್ಯರ ಶಿಷ್ಯರು, ಮೊದಲೇ ಶಿಷ್ಯರಾಗಿಬಿಡ್ತಾರೆ, ಎಲ್ಲೋ ಪಾಠ ಪ್ರವಚನ ಕೇಳಿ ಶಿಷ್ಯರಾಗಿಬಿಡ್ತಾರೆ. ತಿರುಕು ಪಂಡಿತಾಚಾರ್ಯರು ಅದ್ವೈತ ಮತ ಧುರೀಣರಾಗಿರ್ತಾರೆ. ಆಗ ಯಾರಿಗೂ ಮಧ್ವಾಚಾರ್ಯ ಎದುರಿಸಲು ಭಾರಿ ಕಷ್ಟ ಆದ ಕಾಲಕ್ಕೆ ಅವರೆಲ್ಲ ಬಂದು ತಿರುಕು ಪಂಡಿತಾಚಾರ್ಯ ಕೇಳ್ಕೊಳ್ತಾರೆ, ನೀವು ತುಂಬಾ ದೊಡ್ಡ ಕವಿಗಳು, ದೊಡ್ಡ ಜ್ಞಾನಿಗಳು, ನಿಮ್ಮಿಂದ ತುಂಬಾ ಸಹಾಯ ಆಗಬೇಕಾಗಿದೆ. ಮಧ್ವಾಚಾರ್ಯರು ಬಂದು ನಮ್ಮ ಮತವನ್ನು ತುಂಬಾ ಖಂಡನೆ ಮಾಡ್ತಾ ಇದ್ದಾರೆ, ನೀವು ಅವರನ್ನ ಸೋಲಿಸಬೇಕು ಅಂತ ಕೇಳ್ಕೊತಾರೆ. ಅವ್ರೇನ್ ಮಾಡ್ತಾರಾಗ, ಆಯ್ತು ಅಂತ ಒಪ್ಕೋತಾರೆ. ಒಪ್ಕೊಂಡು ಆಚಾರ ಹತ್ರ ಒಂದು ಆಚಾರ ಸೋಲ್ಸಕ್ಕಂತ ಹೋಗ್ಬೇಕಾದ್ರೆ ಅವ್ರ ಗ್ರಂಥ ಓದಿರ್ಬೇಕಲ್ಲ, ಆ ಫಿಲಾಸಫಿ ತಿಳ್ಕೊಳ್ಬೇಕಲ್ಲ, ಹ್ಯಾ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅವರು ತಮ್ಮ ಆಚಾರ ಶಿಷ್ಯರಾಗ್ಬಿಟ್ಟಿರ್ತಾರಾಗ್ಲೇ, ಆಚಾರ್ಯರಿಗೆ ಅವರ ಮೇಲೆ ತುಂಬಾ ಪ್ರೀತಿ, ತಮ್ಮ ಗ್ರಂಥ ಪಾಲನೆಯ ಕೆಲಸವನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಲೈಬ್ರೇರಿಯನ್ ಕೆಲಸ, ದಿವಸ ಗ್ರಂಥ ನೋಡೋ ಕೆಲಸ, ಮನೆ ಒಂದೊಂದು ಪುಸ್ತಕ ತರ್ತಾ ಇರ್ತಾರೆ, ಮನೆ ಪುಸ್ತಕನೂ ಇಟ್ಕೊಂಡಿರ್ತಾರೆ, ಬರೆದ್ಕೊಂಡು ಆಚಾರ ಗ್ರಂಥನ ಮನೇಲಿ ಇಟ್ಕೊಂಡಿರ್ತಾರೆ. ಇವ್ರೇನ್ ಮಾಡಿದ್ರೆ ತಮ್ಮನೇ ಗೊತ್ತಾಗದಾಗ ರಾತ್ರಿ ಹೊತ್ತಲ್ಲಿ ಓದ್ತಿದ್ರಂತಂದ, ರಾತ್ರಿ ಹೊತ್ತಲ್ಲಿ ತಮ್ಮ ಮಲಗಿದಾಗ ಎದ್ದಾಗ ಓದಿಬಿಟ್ರೆ ಓ ಪ್ರಿಪೇರ್ ಆಗ್ತಾನ ಅಣ್ಣ ಅಂತ ತಮಾಷೆ ಮಾಡಬಾರ್ದು ಅಂತ ಹೇಳಿ ಮಲಗಿದಾಗ ಓದ್ತಿದ್ರಂತೆ. ಓದ್ತಾ ಓದ್ತಾ ಆಶ್ಚರ್ಯ ಆಗಿಬಿಡುತ್ತೆ ಅವ್ರಿಗೆ, ನಾನು ಇದನ್ನು ಖಂಡನೆ ಮಾಡ್ಲಿಕ್ಕೆ ಅಂತ ಓದಿದ್ರೆ ನನ್ನ ಪ್ರಶ್ನೆ ಉತ್ತರ ಸಿಗ್ತಾ ಇದೆ ಅದರೊಳಗೆ, ಎಷ್ಟು ಆಶ್ಚರ್ಯಕರ ಅಂತ ಆಶ್ಚರ್ಯ ಪಟ್ಟು ಬಿಟ್ಟು ಆಯ್ತು ಆಚಾರ ಗ್ರಂಥ ನೋಡಿ ಆಯ್ತು ಅವ್ರನ್ನೇ ನೋಡಬೇಕು ಅಂತ ಹೇಳಿ ಅವ್ರು ಆಚಾರ ನೋಡಕ್ ಹೋಗ್ತಾರೆ. ಆಗ ಆಚಾರ ಉಪನ್ಯಾಸ ಮಾಡ್ತಾ ಇರ್ತಾರೆ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ, ಅದನ್ನೆಲ್ಲ ಕೇಳ್ಕೊತಾರೆ. ಕೇಳ್ಕೊಂಡ ಮೇಲೆ ಅದರ ವಾದಕ್ಕೆ ಅಂತ ಕೊಡ್ತಾರೆ. 15 ದಿವಸಗಳ ಕಾಲ ವಾದ ನಡೆಯುತ್ತೆ. ಇವರು ಪ್ರಶ್ನೆ ಕೇಳೋದು, ಆಚಾರ ಉತ್ತರ ಕೊಡೋದು, ಕೊನೆಗೆ ಪೂರ್ತಿ ಕನ್ವಿನ್ಸ್ ಆಗಿಬಿಟ್ಟು ಆಚಾರ ಶಿಷ್ಯರಾಗಿಬಿಡ್ತಾರೆ. ಆಚಾರ್ಯ ಎಷ್ಟು ಪ್ರಿಯರ ಶಿಷ್ಯರಾದ್ರು ಅಂತ ಕೇಳಿದ್ರೆ ಆಚಾರ್ಯವರು ಅಪ್ಪಣೆ ಮಾಡ್ತಾರೆ, ನೀವು ನಮ್ಮ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಒಂದು ಟೀಕೆ ಬರೀಬೇಕು ಅಂತ ಹೇಳ್ತಾರೆ. ತತ್ವ ಪ್ರದೀಪ ಅನ್ನೋ ಟೀಕೆಯನ್ನು ಬರೀತಾರೆ ಅವರು. ಆಗ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವು ಎಲ್ಲ ಗ್ರಂಥ ಬರೆದಿದ್ದೀರಿ, ಇನ್ನೊಂದು ಗ್ರಂಥ ಬರೀಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಚಾರ ಅನುವ್ಯಾಖ್ಯಾನವನ್ನು ಬರೀತಾರೆ. ಅದಕ್ಕೆ ಬರೆದ ಟೀಕಾನೇ ಜಯತೀರ್ಥರ ಗ್ರಂಥನೇ ನ್ಯಾಯಸುಧ ಅಂತ ಹೆಸರಾಗುತ್ತೆ. ಸೊ ನಾವು ನ್ಯಾಯಸುಧ ಓದೋರೆಲ್ಲ ತಿರುಗುವ ಪಂಡಿತಾಚಾರ್ಯ ಋಣಿಗಳಾಗಿರಬೇಕು. ಅವರ ಪ್ರಾರ್ಥನೆ ಮೇಲೆ ಅನುವ್ಯಾಖ್ಯಾನ ಬಂತು, ಆದ್ರಿಂದ ಆಮೇಲೆ ಅದಕ್ಕೆ ಸುಧಾ ಅಧಿಕಾರ ಇರಬಾರ್ದು. ಸೊ ತಿರುಗುವ ಪಂಡಿತಾಚಾರ್ಯ ಹೆಸರು ಹೇಳದೆ ಸುಧಾ ಮಂಗಳ ಮಾಡಿದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಸುಧಾ ಮೂಲಭೂತ ಅನುವ್ಯಾಖ್ಯಾನ ಬಂದಿದ್ದೆ ಅವರು ಪ್ರಾರ್ಥನೆ ಮಾಡಿದ್ರಿಂದ. ಇಷ್ಟು ಅಪೂರ್ವವಾದ ಕೃತಿ ಅನುವ್ಯಾಖ್ಯಾನ. ಅಂಥವರಿಗೆ ಆಚಾರ ದರ್ಶನ ಕೊಡ್ತಾರೆ, ಆಗ ಅವರು ಬರೀತಾರೆ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವರು ಯೋಚನೆ ಮಾಡಿ ಬಂದವರು. ನಾವೇ ಮಾದರಿ ಆಗ್ತಿದ್ವಿ, ಅಭಿಮಾನದಿಂದ ಬರೀಬಹುದು. ಬೇರೆ ಪಂಥ, ಅದು ವಿರುದ್ಧ ಪಂಥದಿಂದ ಬಂದವರು ಹೇಳಬೇಕಾದ್ರೆ ತುಂಬಾ ದೇಶ ಕನ್ವಿನ್ಸ್ ಆಗೋದು ಅಂತ ಹೇಳೋದಿಲ್ಲ, ಕನ್ವಿನ್ಸ್ ಆಗೇಬೇಕು. ಈಗ ಕನ್ವಿನ್ಸ್ ಆಗಿ ಬಂದ ಪುಣ್ಯಾತ್ಮರು ತಿರುಗುಪಂಡಿತ ಆಚಾರ್ಯ. ಆದ್ದರಿಂದ ಆಚಾರ್ಯ ಸಮಕಾಲಿಕರು, ಸಾಕ್ಷಾತ್ ಕಂಡವರು, ಮಾತನಾಡಿದವರು, ವಾದ ಮಾಡಿದವರು, ಮತ್ತು ಅವರ ಪೂರ್ತಿಯಾಗಿ ಸಮಾಧಾನ ಹೊಂದಿ ಶಿಷ್ಯರಾದವರು, ಇದು ಅವರ ಪರಿಚಯ. ಅವ್ರ ಮಕ್ಕಳೇ ನಾರಾಯಣ ಪಂಡಿತಾಚಾರ್ಯ. ಎಂಥ ಮಕ್ಕಳಿದ್ದಾರೆ ಅಂದ್ರೆ ಅವ್ರು ಬರೆದಿದ್ದು ಸುಮಧ್ವ ವಿಜಯ ಆಯ್ತು, ಅಪ್ಪ ಬರೆದಿದ್ದು ವಾಯುಸ್ತುತಿ, ಮಗ ಬರೆದಿದ್ದು ಸುಮಧ್ವ ವಿಜಯ. ಇಬ್ರು ಗೃಹಸ್ಥರು, ಅವ್ರಿಬ್ರು ಗ್ರಂಥ ಓದ್ದೆ ಹೋದ್ರೆ ಮಾಧ್ವರೇ ಅಲ್ಲ ಅಂತ ಗ್ರಂಥ ಬರೀತಾರೆ ಇಬ್ರು ಕೂಡ. ಅವ್ರು ವಾಯುಸ್ತುತಿ ಓದ್ದೆ ಹೋದ್ರೆ ಆಚಾರ್ಯರು ಸ್ತೋತ್ರ ಮಾಡಿದಾಗೆ ಆಗೋದಿಲ್ಲ. ಪದ್ಮವಿಜ ಓದ್ದೆ ಹೋದ್ರೆ ಆಚಾರ್ಯ ಚರಿತ್ರೆ ಗೊತ್ತೇ ಆಗೋದಿಲ್ಲ. ಎಂತ ಅಪ್ಪ ಎಂತ ಮಗ, ಬಹಳ ಅತ್ಯಂತ ಆದರ್ಶ ಪ್ರಾಯರಾದಂತಹ ತಂದೆ ಮಕ್ಕಳು ತಿರುಕುರು ಪಂಡಿತರು, ನಾರಾಯಣ ಪಂಡಿತರು. ಸುಮಧ್ವಿಜ ಓದ್ದವರಿಗೆ ಇವರನ್ನ ಅವರ ಅಪ್ಪ ಅಂತ ಪರಿಚಯ ಮಾಡಿಕೊಡ್ಬೇಕು. ವಾಯುಸ್ತುತಿ ಓದ್ದವರಿಗೆ ಇವ್ರ ಮಗ ಅವರಂತೂ ಪರಿಚಯ ಮಾಡಿಕೊಡ್ಬೇಕು. ಅಂತೂ ಇಬ್ರು ಅಂತ ಅಪ್ಪ ಮಗ ಇದ್ದಿದ್ದು ನಮ್ಮ ಸಮಾಜಕ್ಕೆ ಭಾರಿ ದೊಡ್ಡ ಪುಣ್ಯ.
ಕುಡ್ ಯು ಪ್ಲೀಸ್ ಗಿವ್ ದ ಕನ್ಸೈಸ್ ವರ್ಡ್ ಟು ವರ್ಡ್ ಕನ್ನಡ ಮೀನಿಂಗ್ ಆಫ್ ದಿ ವರ್ಡ್ ವಾಯುಸ್ತುತಿ.
ವಾಯುಸ್ತುತಿಯ ಕನ್ನಡ ಅವಧಿಕರಣ, ಅದು ವಾಯುಸ್ತುತಿಯ ಪ್ರತಿಪದದ ಅರ್ಥನ. ಅದು ಪ್ರಸಂಗ ಬಂತು, ನೀವು ವಾಯುಸ್ತುತಿ ಪಾಠದ ನಮ್ಮ ಪ್ರತಿಷ್ಠಾನದ ಮೂಲಕ ಮಾಡಿದೆ, ಅದು ಪೂರ್ತಿ ರೆಕಾರ್ಡ್ ಆಗಿದೆ, MP3 ಸಿಗುತ್ತೆ. ಪ್ರತಿ ಶ್ಲೋಕದ ಅರ್ಥ ಕೂಡ ಹೇಳಿದೆ, ಅದು ಸಿಗುತ್ತೆ. ಎಷ್ಟಪ್ಪ ಬೆಲೆ ಇಟ್ಟಿರೋದಕ್ಕೆ? 60 ರೂಪಾಯಿ. ಇಡೀ ವಾಯುಸ್ತುತಿ ಪ್ರತಿ ಶ್ಲೋಕನು ಕೂಡ ಶ್ಲೋಕನು ಓದಿ ಶ್ಲೋಕ ಹೇಳಿಸಿ ಆಮೇಲೆ ಅದ ಅರ್ಥ ಹೇಳಿದೆ, ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಬಹುದು. ಇಡೀ ಪುಸ್ತಕ ಇಡೀ ವಾಯುಸ್ತುತಿದ ನೀವು ಕೇಳಬಹುದಾದ್ರಿಂದ ಅದೇ ತುಂಬಾ ಜನ ಪ್ರಶ್ನೆಯಿಂದ ಬರೆದು ಕೇಳಿದ್ರೆ ಎಷ್ಟು ಜನಕ್ಕೆ ಬರ್ಕೊಟ್ಟಿದ್ದಾರೆ ಅದೇ ಉತ್ತರ. ಅದೆಲ್ಲ ಸಿಗುತ್ತೆ, ಅಲ್ಲಿ ಏನೋ ಡೌಟ್ಸ್ ಅಂದ್ರೆ ಮತ್ತೆ ನೀವು ಕೇಳಬಹುದು. ಅದನ್ನ ವಾಯುಸ್ತುತಿ ಸಿಡಿ ಕೇಳಿ ಅದ ಅರ್ಥ ಮಾಡಿಕೊಂಡು ಇನ್ನೂ ಸಂಶಯ ಇದ್ರೆ ನೇರ ಸಂಪರ್ಕ ಮಾಡಬಹುದು. ಇದೇ ವಾಯುಸ್ತುತಿ ವರ್ಡ್ ಟು ವರ್ಡ್ ಮೀನಿಂಗ್ ಇದೆ, ಪ್ರತಿಯೊಂದು ಪದದ ಅರ್ಥ ಅನ್ವಯ ಎಲ್ಲ ಹೇಳಿದೆ.
ಇನ್ನೊಂದು ಪ್ರಶ್ನೆ, ಶ್ರೀ ಹರಿವಾಯುಸ್ತುತಿಯಲ್ಲಿನ ಸಾಪ್ರೋಷ್ಣ ಬೇಷಿ ಶುಭ್ರ ಈ ಶ್ಲೋಕವನ್ನು ಹೇಳಿಕೊಂಡರೆ ನಮ್ಮ ಹುಚ್ಚುತನ ಪರಿಹಾರವಾಗುತ್ತದೆ ಎಂದು ಫಲಶ್ರುತಿಯಲ್ಲಿ ಹೇಳಿದ್ದಾರೆ. ಆದರೆ ಅದನ್ನು ಹೇಳುತ್ತಾ ಪೂಜಾದಿಗಳನ್ನು ಮಾಡುತ್ತಲೇ ಇದ್ದೇವೆ, ಇದುವರೆಗೂ ಅದರ ಫಲ ದೊರೆತಿಲ್ಲ.
ಇವರು ಪ್ರಶ್ನೆಯಲ್ಲಿ ಆಕ್ಷೇಪಣೆ ಮಾಡಿಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಸಾಪ್ರೋಷ್ಣ ಬೇಷಿ ಶುಭ್ರ ಅಂತ ಹೇಳಿ ಬಹಳ ಸುಲಭ ಇಂಥದ್ದಕ್ಕೆಲ್ಲ. ಯಾವಾಗಲೂ ಕೂಡ ಇದು ಮಾಡ್ತಿರ್ಬೇಕಾದ್ರೆ ಇನ್ನೂ ಅನೇಕ ಪ್ರಶ್ನೆ ಕೇಳಬೇಕಾಗುತ್ತೆ. ಡಾಕ್ಟರ್ ಔಷಧಿ ಕೊಡ್ತಾರೆ, ಶೂರ್ ಮೆಡಿಸಿನ್ ಇದು ತಗೋ ಅಂತ ಕೊಡ್ತಾರೆ, ಅವರಿಗೆ ಜಾಂಡೀಸ್ ಆಗಿರುತ್ತೆ, ಶೂರ್ ಮೆಡಿಸಿನ ಔಷಧಿ ಕೊಡ್ತಾರೆ, ಜಾಂಡೀಸ್ ಜಾಸ್ತಿ ಆಗ್ತಾ ಇರುತ್ತೆ, ಕೇಳ್ತಾರೆ ತಗೋತಿದ್ಯಾ ತಗೋತಿದ್ದೀನಿ ಅಂತ ಹೇಳ್ತಾರೆ, ಪಥ್ಯ ಮಾಡ್ತೀಯ ಅಂತ ಕೇಳ್ತಾರೆ, ದಿವಸ ಬೋಂಡಾಗಿಂದ ತಿಂತೀನಿ ಅಂತ ಹೇಳ್ತಾನೆ, ಫಜೀತಿ ಆಗುತ್ತೆ. ಅರ್ಥ ಆಯ್ತಾ? ಅದು ತಿಂದ್ರೆ ವಾಸಿ ಆಗೋದಿಲ್ಲ. ಅದಕ್ಕೋಸ್ಕರ ವಾಯುಸ್ತುತಿ ಹೇಳೋರೆಲ್ಲ ಆಚಾರ ಮೇಂಟೈನ್ ಮಾಡಬೇಕು ಸರ್, ಗೊತ್ತಾಯ್ತಾ? ಚಿಕ್ಕಲ್ಲಿ ತಿನ್ನಬಾರ್ದು, ಗೊತ್ತಾ? ಏಕಾಸಿ ಇರುತ್ತೆ, ಮಿನಿಮಮ್ ಮಾಡಬೇಕು. ಅವೆಲ್ಲ ಪ್ರಿ ಸಿಕ್ಕಿಟ್ಟು MSc ಹೋದ್ರೆ ಲೆಕ್ಚರ್ ಆಗ್ತಾರೆ ಅಂತ ಹೇಳ್ಬಿಟ್ಟು MSc ಹೋಗ್ಲಕ್ ಆಗೋದಿಲ್ಲ. ಮೊದಲು PUC ಒಂದು ಪ್ರೊಸೀಜರ್ ಇದೆಯಲ್ಲ, ಆ ಟೈಪ್ ಓದಬೇಕು. ವಾಯುಸ್ತುತಿಯನ್ನ ಪುರಸ್ಚರಣೆ ಮಾಡಲಿ, ನಿತ್ಯ ಹೇಳಿ, ಏಕಾಸಿ ಉಪವಾಸವನ್ನು ಕಡ್ಡಾಯ ಮಾಡಿ, ಕೃಷ್ಣಾಷ್ಟಿ ಉಪವಾಸವನ್ನು ಮಾಡಿ, ಸಿಕ್ಕಲ್ಲಿ ತಿನ್ಬೇಡಿ ಅವಾಗ ಹೇಳಿ, ಅವಾಗ ಆಕ್ಷೇಪಣೆ ಮಾಡಿ ಹೋಗಿ ತಿನ್ಬೇಕಂತ, ಗೊತ್ತಾಯ್ತಾ? ಅವಾಗ ಕಡ್ಡಿ ಆದ್ರೆ ಮಾಡಿದ್ದೀರಾ? ನೀವು ಯೋಚನೆ ಮಾಡಿ, ಪ್ರಶ್ನೆ ಕೇಳಿದವರನ್ನು ಮಾಡಿದ್ದೀರಾ? ಏಕಾಶ ಉಪವಾಸ ಮಾಡಿದ್ದೀರಾ? ಇಲ್ಲ. ಅದನ್ನು ಮಾಡಿ ಖಂಡಿತ ಕೆಲಸ ಆಗುತ್ತೆ. ಅರ್ಥ ಮಾಡ್ಕೊಂಡು ಹೇಳಿದ್ರೆ ಹಾಗೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದ್ರೆ ಕೆಲಸ ಆಗುತ್ತೆ. ಅದು ಇಂಪಾರ್ಟೆಂಟ್. ವಾಯುಸ್ತುತಿ ಮೆಕ್ಯಾನಿಕ್ ಹೇಳಿದ್ರು ಫಲ ಕೊಡುತ್ತೆ, ಅರ್ಥ ಮಾಡ್ಕೊಂಡು ತುಂಬಾ ಜಾಸ್ತಿ ಫಲ ಕೊಡುತ್ತೆ. ಪ್ರೊವೈಡೆಡ್ ಗೈಡ್ ಇರಬೇಕು, ಇದನ್ನು ಬಿಡಬಾರ್ದು. ಏಕಾಶ ಉಪವಾಸ, ಸಂಧ್ಯಾ ವಂದನೆ ಮತ್ತು ಸದಾಚಾರ ಮೂರು ಇದ್ಕೊಂಡು ಮಾಡಿದ್ರೆ ನಿಮಗೆ ಬೇಕಾದ ತೋರಿಸ್ಬೋದು. ಇಂಥದ್ದೇ ಆಕ್ಷೇಪಣೆ ಆಚಾರ ಕಾಲಕ್ಕೆ ಮಾಡಿದ್ರಂತ ಒಬ್ರು ಆಚಾರ ದ್ವಾರಕ್ಕೆ ಹೋಗಿರ್ತಾರೆ. ಒಬ್ಬ ವ್ಯಕ್ತಿ ಬರ್ತಾನೆ, ಆಚಾರ್ಯ ವೇದ ಭಾರಿ ದೊಡ್ಡದು, ನಾವು ವಾಯುಸ್ಥಿತಿ ದೊಡ್ಡದು ಅಂತ ನಾನು ಹೇಳಿದಾಗ ಅವ್ರು ವೇದ ದೊಡ್ಡದು ಅಂತ ಆಚಾರ ಹೇಳ್ತಾರೆ. ತಕ್ಷಣ ಒಬ್ಬನು ಕೇಳಿಬಿಡ್ತಾರೆ, ವೇದ ದೊಡ್ಡದು ಅಂತ ಹೇಳ್ತೀರಿ, ಅದು ಔಷಧಿ ಸೂಕ್ತ ಅಂತ ಒಂದಿದೆ, ಅಲ್ಲಿ ಯಾವ ಔಷಧಿ ಅಂತ ಒಂದು ಮಂತ್ರ ಹೇಳಿಬಿಟ್ರೆ ಒಂದು ಬೀಜ ಮೊಳಕೆ ಹೊಡೆಯುತ್ತೆ ಅಂತ ಹೇಳಿದ್ದಾರೆ. ನಾನು ಮಂತ್ರ ಹೇಳ್ತಾನೆ ಇದ್ದೇನೆ, ಎಷ್ಟೋ ಒಂದು ವರ್ಷ ಆಯ್ತು, ಏನು ಹಾಗೇ ಇಲ್ಲ, ಇದೇನು ಸಿದ್ಧಿ ಕೊಡುತ್ತೆ ಅಂತ ಕೇಳಿದರು. ತಕ್ಷಣ ಆಚಾರ ಹೇಳ್ತಾರೆ, ನೋಡು, ವೇದ ಮಂತ್ರ ಹೇಳಿದ್ರೆ ಅಷ್ಟೇ ಸಾಲದು, ಅದಕ್ಕೆ ಅರ್ಹತೆ ಬೇಕು. ಹೇಳೋ ಅರ್ಹತೆ ನಿನಗಿಲ್ಲ, ನೀನು ಬದಲನೇದಾಗಿ ವೇದಾಧಿಕಾರಿಯೇ ಅಲ್ಲ, ಅದಕ್ಕೆ ಫಲ ಕೊಟ್ಟಿಲ್ಲ ಅಂತ ಆಚಾರ್ಯ ಹೇಳಿದರು. ತಕ್ಷಣ ಅದು ತಮಾಷೆ ಮಾಡಿದ, ಹಾಗೆ ಎಲ್ರಿಗೂ ಇದೇ ಉತ್ತರ ಕೊಟ್ಬಿಡ್ಬೋದಲ್ಲ, ನೀವಾಗಿದ್ರೆ ಇಲ್ಲಿ ಕೆಲಸ ಆಗಿಲ್ಲ ಅದು ಅಧಿಕಾರಿ ಅಂತ ಹೇಳ್ಬಿಡೋದಲ್ಲ ಅಂತ ಕೇಳಿದರೆ, ತಕ್ಷಣ ಕೊಡು, ನನ್ನ ಕೈಲಿ ಕೊಡು, ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾರೆ. ನನ್ನ ಕೈಲಿ ಕೊಡಿ ಅಂತ ಹೇಳಿದ್ರು. ತಕ್ಷಣ ಆಚಾರ್ಯ ಏನ್ ಮಾಡ್ತಾರೆ, ಕೈಲಿಟ್ಕೋತಾರೆ, ಅವ್ರು ಎದುರಿಗೇನೆ ಆ ಸೂಕ್ತ ಹೇಳ್ತಾರೆ. ಹೇಳ್ತಿರ್ಲಿಕ್ಕೆ ಅದು ಅಂಕುರ ಒಳಗೆ ಶುರುವಾಗುತ್ತೆ. ಅಂಕುರ ಹೊಡೆದ್ರೆ ಸಾಕಾಗಿತ್ತು, ಬರೀ ಅಂಕುರ ಹೊಡೆಯಲಿಲ್ಲ, ಅದು ಬೆಳಗ್ಗೆ ಶುರುವಾಯ್ತು. ಅಷ್ಟೇ ಅಲ್ಲ, ಅದು ಆಲೆ ಹೂ ಬಿಡ್ತು. ಅಷ್ಟೇ ಅಲ್ಲ, ಅದು ಕಾಳು ಬಿಡ್ತು. ಆ ಕಾಳು ತಗೊಂಡು ವಾಪಸ್ ಕೊಟ್ರಿ ಮಾಡಿದ್ರೆ ಆಚಾರ ಸೂಕ್ತ ಮುಗಿಯೋ ಹೊತ್ತಿಗೆ ವಾಪಸ್ ಕೊಟ್ಟು, ನೋಡಿದ ಕೆಲಸ ಆಯ್ತಾ ಇಲ್ಲ ಅಂತ ಕೇಳಿ. ನಮ್ಮಲ್ಲಿ ಸ್ವಿಚ್ ಹಾಕಿದ್ರೆ ಕರೆಂಟ್ ಬರ್ತಾ ಇಲ್ಲ ಅಂತ ಕೇಳಿ, ಮೇನ್ ಸ್ವಿಚ್ ಕನೆಕ್ಷನ್ ಇಲ್ಲ, ಹೊರತಪ್ಪ ವೈರಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಮೇನ್ ಬತ್ತೆ ಕನೆಕ್ಷನ್ ತಗೊಂಡಿಲ್ಲ. ಏಕಾಸಿ ಮೇನ್ ಸ್ವಿಚ್ ಇದ್ದಾಗೆ ಏಕಾಸಿ ಬಿಟ್ಟು ಮಾಡಿದ್ರೆ ಯಾವ ಫಲನೂ ಬರೋದಿಲ್ಲ. ಆದ್ರಿಂದ ನಿಧಾನ ಏಕಾಸಿ ಉಪವಾಸ ಮಾಡಿ ಮಾತನ್ನು ಹೇಳಿ ನೋಡ್ತೇನೆ, ಖಂಡಿತ ಫಲ ಕೊಡಲೇಬೇಕು. ದಿವಸ ಆಗಲು ಸಾಧ್ಯತೆನೇ ಇಲ್ಲ, ಅದಕ್ಕೆ ನೀವೇ ಬಂದು ಹೇಳ್ತೀರಾ ಆಮೇಲೆ, ಹೌದು ಕೆಲಸ ಆಯ್ತು ಅಂತೆ, ಗೊತ್ತಾಯ್ತಾ? ಅದು ಖಂಡಿತ, ಏನು ತಪ್ಪು?
ಅದೇ ರೀತಿ ಇನ್ನೊಂದು ಅವ್ರದೇ ಪ್ರಶ್ನೆ, ಶತ್ರೋಚ್ಚಾಟನೆಗೆ ಹಾಗೂ ಶನಿಕಾಟ ಇತ್ಯಾದಿ ದೋಷಗಳಿಗೆ ಶ್ರೀ ಹರಿವಾಯುಸ್ತುತಿ ಒಂದೇ ಪರಿಹಾರಗಳನ್ನು ನಂಬಿದ್ದೇವೆ, ಆದರೆ ಅದು ಸಹ ಆಗುತ್ತಿಲ್ಲ, ಇನ್ನೇನ್ ಮಾಡಬೇಕು ಅಂತ ಹೇಳ್ತಾರೆ.
ನೀವು ಯಾವುದೇ ಪ್ರಶ್ನೆಗೆ ಇದೇ ಉತ್ತರ, ನೀವು ಏಕಾಶ ಉಪವಾಸ ಮಾಡಿದ್ರೆ ಹೇಳಿದ್ರೆ ಶನಿಕಾಟ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ, ತುಂಬಾ ಒಳ್ಳೇದಾಗುತ್ತೆ ನಿಮಗೆ, ಗೊತ್ತಾಯ್ತಾ? ನೀವು ಏನೋ ಅನಿಷ್ಟ ಇರುತ್ತೆ ಹೋಗೋದ್ರ ಜೊತೆಗೆ ಏನ್ ಅನ್ಕೊಂಡಿರ್ತೀರಿ ಎಲ್ಲ ಆಗಿಬಿಡುತ್ತೆ ಅರ್ಥಶಕ್ತಿ ವಾಯುಸ್ಥಿತಿಗೆ. ಆ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ನಾ ಹೇಳದಂತೆ ಮಾಡಿ, ಏಕಾಶ ಉಪವಾಸ ಮಾಡಿ, ಸಂಧ್ಯಾ ವಂದನೆ ಮಾಡಿ, ಸಿಕ್ಕಲ್ಲಿ ತಿನ್ಬೇಡಿ, ವಾಯುಸ್ತುತಿ ಹೇಳಿ. ನೀವು ಬರೀ ಪುರಸ್ತಿರಣೆ ಕೂಡ ಮಾಡಬೇಡಿ, ಬರೀ ವಾಯುಸ್ತುತಿ ಹೇಳಿ ಸಾಕು. ಸುಮ್ಮನೆ ಮೊದಲಿಂದ ಕೊನೆಯವರಿಗೆ ಹೇಳಿ, ಫಸ್ಟ್ ಕ್ಲಾಸ್ ಎಲ್ಲ ಎಂತಹ ಚಿರಿ ಕಾಟ ನಿಮ್ಗೆ ಏನನ್ನೂ ಮಾಡೋದಿಲ್ಲ, ಅದ್ರ ಬದಲು ಒಳ್ಳೇದನ್ನು ಮಾಡುತ್ತೆ ಎಂಬುದು ನೂರಕ್ಕೆ ನೂರಷ್ಟು ಖಚಿತ.
ಆಮೇಲೆ ನಕ ಸ್ತೋತ್ರ ಕೊನೆಯಲ್ಲಿ ಕೆಲವರು ಭಾವಿತಾನಾಕಿ ವೃಂದೈ ಅಂತ ಕೆಲವರು ಹೇಳ್ತಾರೆ, ಇನ್ ಕೆಲವರು ಭೂರಿ ಭಾಗೈ ಎಂದು ಹೇಳ್ತಾರೆ.
ಎರಡು ಪಾಠಗಳು ಇದೆ ವಾಯುಸ್ಥಿತಿಯಲ್ಲಿ. ಕೊನೆಗೆ ಮೊದಲನೇ ಶ್ಲೋಕದ ಕೊನೆಗೆ ಏನಿದೆ ಅಂದ್ರೆ ಭಾವಿತಾ ನಾಕಿ ವೃಂದೈ ಅಂತ ಒಂದು ಪಾಠ ಇದೆ, ಭಾವಿತಾ ಭೂರಿ ಭಾಗೈ ಅಂತ ಒಂದು ಪಾಠ ಇದೆ, ನಾಕಿ ವೃಂದೈಗೆ ಬದಲು ಭೂರಿ ಭಾಗೈ ಅಂತಿದೆ. ಅರ್ಥ ವ್ಯತ್ಯಾಸ ಆಗೋದೇ ಇಲ್ಲ, ಅದು ಪಾಠಾಂತರ ಅಂತ ಕರೀತಾರೆ. ಪಾಠಾಂತರ ವ್ಯಾಲಿಡ್ ಯಾವಾಗಲೂ ಕೂಡ ಪಾಠಾಂತರ ಒಪ್ಪಿಕೊಳ್ಳೋದು ಏನು ತಪ್ಪಿಲ್ಲ. ಆದ್ರಿಂದ ಅದು ಸರಿ ಅದು ಸರಿ, ಅದು ವಿರೋಧ ಇಲ್ಲ. ಎರಡರಲ್ಲಿ ಯಾವ್ದು ಬೇಕಾದ್ರೆ ಹೇಳ್ಬೋದು, ಏನು ದೋಷ ಇಲ್ಲ.
ಕೆಲವೊಂದ್ಸರಿ ಪೂರ್ತಿ ವಾಯುಸ್ತುತಿ ಪಾರಾಯಣ ಮಾಡೋಕ್ಕಾಗೋದಿಲ್ಲ, ಸೊ ಅದ್ರ ಬದಲಿಗೆ ಕಿಲ ವಾಯುಸ್ತುತಿ ಪಾರಾಯಣ ಮಾಡಬಹುದಾ?
ಪೂರ್ತಿ ವಾಯುಸ್ತುತಿ ಪಾರಾಯಣ ಮಾಡೋಕ್ಕಾಗದೆ ಹೋದಾಗ ಎರಡು ಪದ್ಧತಿ ಬದಲೇ ಹೇಳಿದಾರೆ. ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠ ಹೇಳಿ, ಮಾತರ್ಮೆ ಮಾತರಿಶ್ವನ್ ಹೇಳಿ, ತ್ರಿಶ್ವಪ್ಪೇವ ಅವತಾರೇಶು ಹೇಳಿ, ಭೂತ್ವಾ ಕ್ಷೇತ್ರೇ ವಿಶುದ್ಧೆ ಹೇಳಿ, ಒಂದೇ ತತ್ವ ಹೇಳಿ, ಐದು ಶ್ಲೋಕ ಹೇಳಿ. ಅದೊಂದು ಪದ್ಧತಿ ಇದೆ. ತುಂಬಾ ಪೂರ್ತಿ ವಾಯುಸ್ತುತಿ ಹೇಳಕ್ಕಾಗದೆ ಹೋದಾಗ ಐದು ಸ್ತೋತ್ರ ಶ್ಲೋಕ ಆದ್ರೆ ಹೇಳಿ ಅನ್ನೋ ಪದ್ಧತಿ ಇದೆ. ಹೇಗೆ ಭಾಷೆ ಕಡು ಭಾಷೆ ಇದೆಯೋ ಆ ರೀತಿ ಕಿಲ ವಾಯುಸ್ತುತಿ ಜೊತೆಗೆ ಗೊತ್ತಾಯ್ತಾ. ಬಟ್ ಇದರಲ್ಲಿ ಕೆಲವಾದ್ರೆ ಹೇಳೋದು ಬಹಳ ಮುಖ್ಯ ಇಲ್ಲ, ಗೊತ್ತಾಯ್ತು. ಬರೀ ಕಿಲ ವಾಯುಸ್ತುತಿ ಹೇಳೋದಕ್ಕಿಂತ ಇದನ್ನು ಹೇಳು, ಐದು ಶ್ಲೋಕ ಹೇಳಿ. ಇನ್ನೂ ಆಪತ್ ಕಾಲಕ್ಕೆ ಇನ್ನೂ ಹೇಳಿದಾರೆ, ಮಾತರವೇ ಮಾತರಿಶನ್ ಒಂದಾದ್ರೂ ಹೇಳಿ ಕೊನೆ ಪಕ್ಷ. ಅದು ವಾಯುಸ್ತುತಿ ಹೇಳದೇ ಇರಬಾರ್ದು, ಅದ್ ನಿತ್ಯ ವ್ರತವನ್ನಾಗಿ ಮಾಡಿಕೊಂಡ್ರೆ ಒಳ್ಳೆ ಸಿದ್ಧಿ ಬರುತ್ತೆ.
ವಾಯುಸ್ತುತಿಗೆ ಹೇಗೆ ಪ್ರಮಾಣವಿದೆಯೋ ಹಾಗೆ ಮಧ್ವನಾಮಕ್ಕೂ ಪ್ರಮಾಣವಿದೆಯೇ?
ಖಂಡಿತ. ವಾಯುಸ್ತುತಿ ವಿಚಾರಣೆ ಮಧ್ವನಾಮದಲ್ಲಿ ಬಂದಿರೋದ್ರಿಂದ ವಾಯುಸ್ತುತಿ ಜಗನ್ನಾಥದಾಸರ ಮಾತ್ರ ದೊಡ್ಡ ಪ್ರಮಾಣ. ಅವರೇ ಹೇಳ್ತಾರೆ, ಬಾಬಾ ಭೂಪಾರದಿಂದ ಕಡೆ ಆಯಿಸು ಹೇಳಿದ ಮೇಲೆ ಟೆಸ್ಟಿಫೈಡ್. ಅದು ಇನ್ನೇನು ಹೇಳೋ ಕಾರಣನೇ. ಮತ್ತೆ ಅಲ್ಲಿ ವಿಚಾರಗಳೆಲ್ಲ ವೇದೋಪನಿಷತ್ತಿನಲ್ಲಿ ಬಂದಿರೋ ವಿಚಾರಗಳೇ. ವಾಯುಸ್ಥಿತಿಯಲ್ಲಿ ವಿಚಾರ ಬಂದಿದೆ, ಮಧ್ವನಾಮದಲ್ಲಿ ಅದೇ ಬಂದಿದೆ. ವಾಯುಸ್ಥಿತಿಯಲ್ಲಿ ಬಂದಿರೋದೆಲ್ಲ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಬಂದಿರೋದಾದ್ರಿಂದ ಹೈಲಿ ಅಥೆಂಟಿಕ್. ಅದು ಇಮ್ಯಾಜಿನೇಷನ್ ಅಲ್ಲ, ಅದು ಫ್ಯಾಕ್ಟ್. ಅದೆಲ್ಲ
ತ್ರಿವಿಕ್ರಮ ಪಂಡಿತಾಚಾರ್ಯ ಹಾಗೂ ನಾರಾಯಣ ಪಂಡಿತಾಚಾರ್ಯರು ಯಾವಾದರೂ ದೇವತೆಗಳ ಅವತಾರವೇ?
ಆ ಸಾಮಾನ್ಯವಾಗಿ ಆಚಾರ ಸಾಕ್ಷಾತ್ ಶಿಷ್ಯರಾಗಬೇಕಾದ್ರೆ ಎಂ ಎಸ್ ಸಿ ಓದ್ತಾ ಇದ್ರೆ ಬಿ ಎಸ್ ಸಿ ಆಗಿದೆಯಾ ಅಂತ ಕೇಳಬಾರ್ದು. ಅವ್ರು ಅಲ್ಲಿದವ್ರು ಎಂ ಎಸ್ ಸಿ ಓದೋ ಚಾನ್ಸೇ ಇಲ್ಲ. ಅವರು ಆಚಾರ್ಯ ಡೈರೆಕ್ಟ್ ಕೊಡ್ಬೇಕು, ಏನಾಗಿರ್ಬೇಕು? ಅವರು ಸಾಮಾನ್ಯ ದೇವತೆಗಳು ಆಗಿರೋ, ದೊಡ್ಡ ದೊಡ್ಡ ದೇವತೆಗಳಿಗೆ ಮಾತ್ರ ಸಾಧ್ಯ, ಅವ್ರು ದುಡಿದವ್ರಿಗೆ ಸಾಧ್ಯನೇ ಇಲ್ಲ. ಇವ್ರು ಗೌರ್ನರ್ ಅಕ್ಕಪಕ್ಕದವ್ರಿಗೆ ಮಾತಾಡ್ಬೇಕಾದ್ರೆ ಯಾರು ಮಾತಾಡ್ತಾರೆ? ಸಣ್ಣಪುಟ್ಟವ್ರಿಗೆ ಸಾಧ್ಯ ಇಲ್ಲ. ಅವ್ರು ಇಂಥ ಸ್ಪೆಸಿಫಿಕ್ ಇದಿರ್ಬೇಕು. ಅವ್ರು ದೇವತೆಗಳು ಒಂದು ನಿಸ್ಸಂಶಯ, ಅದು ಎಂತ ದೇವತೆಗಳು ಅಂತ ಹೇಳೋದಕ್ಕೆ ನಮಗೆ ಆಧಾರಗಳು ಬೇಕಷ್ಟೇ. ತ್ರಿಕೋಪಂಡಿತಾಚಾರ್ಯರ ಬಗ್ಗೆ ಸಾಮಾನ್ಯವಾಗಿ ರುದ್ರಾವತಾರ ಅಂತ ಹೇಳೋ ಪದ್ಧತಿ ಇದೆ, ಆದ್ರೆ ಅದು ಹೆಚ್ಚತೆ ಅಷ್ಟು ನಂಬಿಕೆ ಇದೆ, ವಿರೋಧ ಏನೂ ಇಲ್ಲ, ಅಷ್ಟು ನಂಬಬಹುದು. ದೇವತೆಗಳು ಗರುಡಶೇಷ ರುದ್ರ ಕ್ಯಾಲಿಬರ್ ಇಲ್ಲದೆ ಹೋದ್ರೆ ಹತ್ತಿರ ಆಗೋದೇ ಇಲ್ಲ ಅನ್ನೋದು ನಿಶ್ಚಿತ.
ಹೆಂಗಸರು ವಾಯುಸ್ತುತಿಯನ್ನು ಕೇಳಬಹುದೇ?
ಖಂಡಿತ ಕೇಳಬಹುದು. ವಾಯುಸ್ತುತಿ ಹೇಳೋ ಮಕ್ಕಳಿಗೆ ಕಳಿಸ್ಕೊಡಿ, ಮೊದಲು ಗಂಡಂದಿರಿಗೆ ಕಳಿಸ್ಕೊಡಿ, ಅವ್ರು ಹೇಳೋದನ್ನು ಕೇಳಿ ಒಳ್ಳೆ ಖುಷಿ ಆಗುತ್ತೆ, ಗೊತ್ತಾಯ್ತಾ. ಅದು ಕೇಳಿದ್ರೆ ಒಳ್ಳೆ ಆನಂದವಾಗಿ ಹೇಳ್ಬೋದು. ಎಷ್ಟು ಮಟ್ಟಿಗೆ ಚರ ಬೈ ಬರುತ್ತೆ ಕೇಳಿ ಅಂದ್ರೆ ಇವ್ರು ಹೇಳಬೇಕಾಗಿಲ್ಲ, ಅವ್ರು ತಪ್ಪು ಹೇಳಿದ್ರೆ ಗೊತ್ತಾಗುತ್ತೆ, ನೋಡು ಅವ್ರು ಹೀಗೆ ಹೇಳ್ತಾರೆ ಹೀಗಿರ್ಬೇಕು ಅದು ಸರಿ ಹೋಗಲ್ಲ ಅಂತ ಹೇಳೋಷ್ಟು ಮಟ್ಟಿಗೆ ಬರುತ್ತೆ. ಕೇಳೋದು ಭಾರಿ ಪುಣ್ಯಕರ, ಗೊತ್ತಾಯ್ತಾ. ಅದಕ್ಕೆ ಅವ್ರ ಪದ್ಧತಿ ಇದೆ. ಮಂತ್ರಗಳನ್ನು ಮನೆಯಲ್ಲಿ ಗಟ್ಟಿಯಾಗಿ ಹೇಳಿ ಬೇರೆ ಕಡೆ ಹೋದ ಮೆಲ್ಲಿಗೆ ಹೇಳಿ ಅಂತ ಹೇಳ್ತಾರೆ. ಮನೆಯಲ್ಲಿ ಗಟ್ಟಿಯಾಗಿ ಹೇಳಿ ಬೇರೆ ಕಡೆ ಮೆಲ್ಲಿಗೆ ಹೇಳಿ, ಬೇರೆ ಕಡೆ ಡಿಸ್ಟರ್ಬ್ ಆಗುತ್ತೆ ಬೇರೆಯವರಿಗೆ ಮೆಲ್ಲಿಗೆ ಹೇಳಿ, ಮನೆ ಉಳಿದವರೆಲ್ಲ ಕೇಳಬೇಕನ್ನೋದು ಗಟ್ಟಿಯಾಗಿ ಹೇಳಿ ಅಂತ ಹೇಳ್ತಾರೆ. ಮನೆಯಲ್ಲಿ ಸ್ನಾನ ಮಂತ್ರ ಗಂಗಾ ಗಂಗಿ ದೊಡ್ಡದ ಸ್ನಾನ ಹೇಳಿ ಮಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಮನೆಯವರು ಆನಂದವಾಗಿದ್ದು ಅವರು ಸ್ಥಾನಕ್ಕೆ ಬರ್ತಾರೆ, ಅಷ್ಟರ ಮಟ್ಟಿಗೆ ಆಗುತ್ತೆ. ಸಿನಿಮಾ ಹೇಳ್ಕೊಂಡು ಮಾಡಿದ್ರೆ ಅವು ಸಿನಿಮಾಗೆ ಹೋಗ್ಬಿಡ್ತಾರೆ. ಹಾಗಾಗಿ ಹಾಗೆ ಮಾಡಬಾರ್ದು. ಮನೆಯ ಗಟ್ಟಿಯ ಮಂತ್ರ ಹೇಳೋದು ವೇದ ಮಂತ್ರವನ್ನು ಹೇಳಬಾರ್ದು ಅಂತ ಹೇಳ್ತಾರೆ ಹೆಂಗಸರಿಗೆ ಅಷ್ಟೇ ಹೊರತು ಕೇಳಬಾರ್ದು ಅಂತ ಹೇಳಿಲ್ಲ, ಗೊತ್ತಾಯ್ತಿಲ್ಲ. ವೇದ ಮಂತ್ರ ಖಂಡಿತ ಕೇಳಬಹುದು, ಏನು ದೋಷ ಇಲ್ಲ. ಅದು ಖಂಡಿತ ಗಟ್ಟಿಯಾಗಿ ಹೇಳಿ ವಾಯುಸ್ತುತಿ ಕೇಳಿ. ಪುರುಷೋಕ್ತ ಕೇಳಿ ಎಷ್ಟೋ ಹೇಗಿದ್ರೆ ಪುರುಷೋಕ್ತ ಬಾಯಿ ಬಂದ್ಬಿಟ್ಟಿರುತ್ತೆ. ನೀವ ಅಂತ ಹೇಳೋದಿಲ್ಲ ಅಷ್ಟೇ ಅವರು, ಪಾಪ ಹೇಳೋದು ಕೇಳಿ ಕೇಳಿ ಅಭ್ಯಾಸ ಆಗಿ ಶಿಷ್ಯರು ಹೇಳ್ತಿರ್ತಾರೆ, ಹೇಳ್ಬೇಡ ಸರ ತಪ್ಪು ಹೇಳ್ತಿರೋಡು ಅಂತ ಹೇಳ್ತಾರೆ ಪಾಪ. ಅಷ್ಟರ ಬಟ್ಟಿ ಬರೋದ್ರಿಂದ ತುಂಬಾ ದೊಡ್ಡ ಗುಣ ಅದು.
ವಾಯುಸ್ತುತಿ ಪುರಶ್ಚರಣೆಗೆ ಕ್ರಮ ಇರಬೇಕಾದ್ರೆ ಹಾಗೆ ಮಧ್ವನಾಮಕ್ಕೂ ಏನಾದ್ರೂ ಕ್ರಮ
ಇಲ್ಲ? ಮಧ್ವನಾಮಕ್ಕಂತ ಕ್ರಮ ಇಲ್ಲ, ಮಧ್ವನಾಮ ಹಾಗೆ ಹೇಳ್ಬಿಟ್ರೆ ಸಾಕು. ಮಧ್ವನಾಮ ನೀವು ಏನು ಕ್ರಮದಲ್ಲಿ ಒಂದೇ ಕ್ರಮ ಇದೆ ಅಷ್ಟು ಬರೆದು ಬಿಟ್ರೆ ಅಷ್ಟು ಓದ್ಕೊಂಡ್ಬಿಟ್ರೆ ಒಳ್ಳೆ ಸಿದ್ಧಿ ಬರುತ್ತೆ. ಅದು ಸುಲಭ, ಖಚಿತ ಫಲ ಇದರಂತೇನೆ, ಬಹಳ ಅನುಕೂಲ. ಮತ್ತೆ ಇನ್ನೊಂದು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಗಂಡಸರು ಮಧ್ವನಾಮ ಹೇಳ್ಬೋದಾ ಅಂತ ಕೇಳಿ. ಖಂಡಿತ ಗಂಡಸರು ವಾಯಿಸ್ ಅರಿವಾಯಿತು ಹರಿವಾಯಿಸ್ತಾನೆ ಹೇಳ್ಬೋದಾ ಅಂತ ಕೇಳಿದ್ರೆ ಹಾಗೆ ಹಾಗೆ ಆ ಹೆಂಗಸರು ಸುವಾಯಸ್ತುತಿ ಹೇಳಬಾರದು ಅಷ್ಟೇ ಹೊರತು ಇವ್ರು ಎರಡನ್ನೂ ಮಾಡಬಹುದು. ಅದೊಂದು ಸ್ಪೆಷಲ್ ಅಡ್ವಾಂಟೇಜ್, ಖಂಡಿತ ಮಾಡಬಹುದು. ಮಧ್ವನಾಮ ಯಾವ ಬೇಕಾದ್ರೆ ಹೇಳಿ, ಗುರುಮಂತ್ರ ಅಂತ ಅಷ್ಟೇ ಹೇಳ್ಬಿಟ್ರೆ ಹೆಂಗಸರು ಗುರುಮಂತ್ರ ಮಾಡಿ. ಮುಗಿದ ಮೇಲೆ ಕೇಶವರಾಮ ಉದ್ಯಾನವ ಹೇಳಿಬಿಟ್ರೆ ಬೇಕಾದಷ್ಟಾಗಿದೆ. ಓ ಖಂಡಿತ ಹೇಳ್ಬೋದು, ಕೆಲಸ ಮಾಡ್ತಾನೆ ಹೇಳ್ಬೋದು. ವಾಯಿಸ್ತಿದ್ದರು ಅಷ್ಟೇನೆ, ಈ ಕೆಲಸ ಮಾಡ್ತಾ ಪಾಪ ಅವರೇ ಅಡಿಗೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡಲಿದ್ದಾರೆ ಎಷ್ಟು ದಿನಗಳು ಪಾಪ, ಗೊತ್ತಾಯ್ತಾ? ಅವ್ರು ವಾಯಿಸ್ತಿದ್ದ ಹೇಳ್ತಾ ಅಡಿಗೆ ಮಾಡಿ ಬೇಕಾದಷ್ಟಾಗಿರುತ್ತೆ, ಇನ್ನು ಒಳ್ಳೆ ತಿಂಡಿ ಬಂದ್ಬಿಡುತ್ತೆ, ಅಲ್ಲೇನೆ ರುಚಿ ಕೂಡ ಬಂದ್ಬಿಟ್ಟಿರುತ್ತೆ ಹಾಗೆ ವಿಶೇಷವಾಗಿ. ಅದೇನು ತಪ್ಪಲ್ಲ, ಕುತ್ಕೊಂಡು ಹೇಳಬೇಕು ಅಂತ ನಿಯಮ ಇಲ್ಲ, ಕುತ್ಕೊಂಡು ಹೇಳಕ್ ಸಾಧ್ಯ ಆದ್ರೆ ಕುತ್ಕೊಂಡು ಹೇಳಿ, ಆದಷ್ಟು ಬೈಲಿಗೆ ಬಿಟ್ಕೋಬಾರ್ದು, ಅದು ಇಂಪಾರ್ಟೆಂಟ್ ಅಷ್ಟೆ. ನಾವು ಅಡಿಗೆ ಮಾಡೋದು ಎಲ್ಲ ಕೆಲಸಗಳು ಕೂಡ ದೇವ್ರ ಕೆಲಸ. ಮತ್ತೆ ಜಗನ್ನಾಥ ಹೇಳುತ್ತಾರೆ, ಗೃಹ ಕರ್ಮವ ವ್ಯಾಸರದನೆ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ ಜಗದ ಮೈತನ ಸೇವೆ ಇದೆಂದು ಅಂತ ಹೇಳುತ್ತಾರೆ. ಪ್ರತಿಯೊಂದು ಮನೆ ಕೆಲಸವೂ ಕೂಡ ದೇವ್ರ ಸೇವೆನಾದ್ದರಿಂದ ಅದೇನು ತಪ್ಪಲ್ಲ. ಮತ್ತೆ ಹರಿದಾಸರ ಹಾಡುಗಳು ತುಂಬಾ ಹೇಳಬೇಕಾದ್ರೆ ನಮ್ಗೆ ಅದು ಹೇಳ್ತಾ ಕೊಡೋದಕ್ಕಿಂತ ಕೆಲಸ ಮಾಡ್ತಾ ಹೇಳೋದು ಬಹಳ ಸುಲಭ ಆಗುತ್ತೆ, ಅದು ಸಿದ್ಧಿನೂ ಜಾಸ್ತಿ ಬರುತ್ತೆ. ಆದ್ರಿಂದ ಖಂಡಿತ
ವೇರ್ ಇನ್ ದ ಶ್ರುತಿ ಇಸ್ ದ ಪ್ರಮಾಣ ಫಾರ್ ಅಂಧತಮಸ್. ಅಂಧತಮಸ್ಸಿಗೆ
ಏನೇನ
ವೇರ್ ಇನ್ ದ ಶ್ರುತಿ, ಶ್ರುತಿಯಲ್ಲಿ ಅಂಧತಮಸ್ಸಿಗೆ ಪ್ರಮಾಣ ಎಲ್ಲಿದೆ?
ಏನು ಹೇಳ್ತಾರೆ ಅಂಧತಮಸ್ಸು ಅಂತ ನೀವು ಹೇಳ್ತೀರಿ, ಅನೇಕರ ಆಕ್ಷೇಪ ಅದು ಒಂದು. ಮಧ್ವಾಚಾರ್ಯ ಅಂಧತಮಸ್ಸಿಗೆ ಅಯೋಗ್ಯರು ಹೋಗ್ತಾರೆ ಅಂತ ಬರೆದಿದ್ದಾರೆ, ಇದು ಬಾಧ್ವರ ಕಲ್ಪನೆ, ಅದೆಲ್ಲಿದೆ ಅಂತ ಅನೇಕರ ಪ್ರಶ್ನೆ ಇತ್ತು. ಅನೇಕರು ಪ್ರಶ್ನೆಯಲ್ಲಿ ಆಕ್ಷೇಪಣೆ ಮಾಡಿಬಿಡ್ತಾರೆ. ಈಶಾವಾಸ್ಯ ಉಪನಿಷತ್ತು ಓದಬೇಕು ನೀವೆಲ್ಲ, ಅಂಧಂತಮ ಪ್ರವಿಶಂತಿ ಈ ಅವಿದ್ಯಾ ಉಪಾಸತೆ, ಉಪನಿಷತ್ತು ವೇದವಾಕ್ಯಗಳವೆಲ್ಲ ಕೂಡ ಅಂಧತಮಸ್ಸಿಗೆ ಪ್ರಸ್ತಾಪ ಬಂದೋಗಿದೆ. ಆದ್ದರಿಂದ ಅದು ಕಲ್ಪನೆಯಲ್ಲ, ಶ್ರುತಿಯಲ್ಲಿ ಬಂದಿರೋ ವಿಚಾರ, ಭಾಗವತ ಪುರಾಣದಲ್ಲಿ ಬಂದಿದೆ, ಎಲ್ಲಾ ಪುರಾಣದಲ್ಲೂ ಬಂದಿದೆ. ಆದ್ರಿಂದ ಅದು ಕಲ್ಪನೆಯಲ್ಲ, ಫ್ಯಾಕ್ಟ್. ಅಂಧತಮಸ್ಸಿನ ಪರಿಕಲ್ಪನೆ ಅನ್ನೋದು ಶಾಸ್ತ್ರೀಯವಾದದ್ದೇ ಹೊರತು ಅದು ಕಾಲ್ಪನಿಕ ಅಲ್ಲ, ಸ್ಪಷ್ಟವಾಗಿ ಶ್ರುತಿ ಪ್ರಮಾಣ ಇದೆ.
ಅದೇ ರೀತಿ ಶ್ರೀಮನ್ ಐತರ ಉಪನಿಷತ್ತಿನಲ್ಲಿ ಬರುವಂತೆ ಶ್ರೀಮನ್ ನಾರಾಯಣ ಮುಖ್ಯವಾಗಿ ಸರ್ವಶಬ್ದ ಪ್ರತಿಪಾದ್ಯ, ಹಾಗೆ ವಾಯುದೇವರು ಕೂಡ ಅಮುಖ್ಯವಾಗಿ ಸರ್ವಶಬ್ದ ಪ್ರತಿಪಾದ್ಯರು. ಹಾಗಾದರೆ ವಾಯುದೇವರು ಕೂಡ ನಾರಾಯಣ ವಿಷ್ಣು ಹರಿಶಬ್ದಗಳಿಂದ ಪ್ರತಿಪಾದ್ಯರೇ?
ಹೌದು, ಇವರೇನು ಹೇಳ್ತಾರೆ ಅಂದ್ರೆ ಅದೊಂದು ಅಂದ್ರೆ ಸೂಕ್ಷ್ಮ ವಿಚಾರ, ಅದು ಸರ್ವಶಬ್ದ ಪ್ರತಿಪಾದ್ಯ ಅಂತ ದೇವರಿಗುಂಟು. ಅದನ್ನ ಬ್ರಹ್ಮಸೂತ್ರಗಳ ಸಾರವೇ, ಸಕಲ ಶಾಸ್ತ್ರಗಳ ಸಾರ, ಪ್ರತಿಯೊಂದು ಕೂಡ ದೇವ ಹೆಸರಾಗತ್ತೆ. ಯಾವ ಭಾಷೆಯ ಪದ ಆಗಿರಲಿ, ಅದು ಧ್ವನ್ಯಾತ್ಮಕ ಬೇಕಾರ ಆಗಿರಲಿ, ಅದು ವರ್ಣಗಳಾಗಿರಲಿ, ಎನಿ ಲ್ಯಾಂಗ್ವೇಜ್, ಅದೆಲ್ಲ ದೇವರನ್ನು ಹೇಳುತ್ತೆ, ಅದು ಸಂಶಯನೇ ಇಲ್ಲ. ಅದು ಇನ್ನೊಂದು ಮಾತಿದೆ, ವಾಯುದೇವರು ಸರ್ವಶಬ್ದ ಪ್ರತಿಪಾದ್ಯರು ಅನ್ನೋ ಒಂದು ಮಾತಿದೆ, ಅದನ್ನು ಒಪ್ಪಬೇಕಾದ್ರೆ ಒಪ್ಪಬೇಕು. ಆದ್ರೆ ಆಚಾರ್ಯ ಒಂದು ಎಕ್ಸೆಪ್ಷನ್ ಹೇಳ್ತಾರೆ, ಯಾವುದು ದೇವರಿಗೆ ಮಾತ್ರ ಮೀಸಲು ಅಂತಿದೆಯೋ ಅದ್ರ ವಾಯುದೇವರ ಪರ ಅರ್ಥ ಮಾಡಬಾರದು. ಉದಾಹರಣೆ ಪುರುಷ ಸುಪ್ತ ಇದೆ, ಆ ದೇವರು ವಾಯುದೇವರ ಪರ ಅರ್ಥ ಮಾಡಬಾರದು, ಅದಕ್ಕೆಂತ ದೇವರಿಗೆ ಮೀಸಲು. ಗೊತ್ತಾಯ್ತಾ? ಅದು ಲಕ್ಷ್ಮಿ ಸುಪ್ತ ಇದೆ, ಆದ್ರೆ ವಾಯುದೇವರು ಅಂಬಳಿ ಸುಪ್ತ ಇದೆ, ವಾಯುಪರ ಅರ್ಥ ಮಾಡಬಾರದು. ಆದರೆ ಇಂದ್ರ ಸೂಕ್ತ ಇದೆ, ವಾಯುದೇವರ ಪರ ಅರ್ಥ ಮಾಡಬೇಕು. ಗೊತ್ತಾಯ್ತಾ? ಬೇರೆಯವರಿಗೆ ಮಾತ್ರ ರಿಸರ್ವ್ ಆಗಿರೋ ಸೂಕ್ತಗಳನ್ನು ಬಿಟ್ಟು ಉಳಿದ್ದೆಲ್ಲ ವಾಯುದೇವನ ಹೇಳುತ್ತೆ ಅಂತ ಒಪ್ಕೋಬೇಕು. ಮತ್ತೆ ಕೆಳಗಿನವರಿಗೆಲ್ಲ ವಾಯುದೇವರಿಗೆ ಅಪ್ಲೈ ಆಗುತ್ತೆ, ಮೇಲಿನವರಿಗೆ ವಾಯುದೇವರಿಗೆ ಅಪ್ಲೈ ಆಗೋದಿಲ್ಲ, ಅದು ವಿಶೇಷ.
ಸ್ತ್ರೀಯರು ಅನುಸರಿಸಬೇಕಾದ ಧರ್ಮಗಳ ಬಗ್ಗೆ ಸ್ಥೂಲವಾಗಿ ವಿವರಿಸಿ.
ಅದನ್ನ ಪ್ರಶ್ನೆ ಸ್ಪೆಷಲ್ ಇಟ್ಕೊಂಡ್ಬಿಡುತ್ತೆ, ಯಾಕಂದ್ರೆ ತುಂಬಾ ದೊಡ್ಡದಾಗಿ ಬಿಡುತ್ತದ ಪ್ರಶ್ನೆ ಎಂಬುದಕ್ಕಿಂತ ಅದು ಉಪನ್ಯಾಸ ವಿಷಯ. ಮಿನಿಮಮ್ ಅದೇ ಹೇಳಿದ್ದಾರೆ, ಮುಖ್ಯವಾಗಿ ಬೆಳಿಗ್ಗೆ ಸಕಾಲಕ್ಕೆ ಕೇಳೋದು ಅತ್ಯಂತ ಮುಖ್ಯವಾದ, ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು, ಗಂಡಸರಾಗಲಿ ಹೆಂಗಸರಾಗಲಿ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು. ನಿಮಗೆ ಗೊತ್ತಿಲ್ಲ, ಬಹಳಷ್ಟು ಒಂದು ಪ್ರಸಂಗ ಬಂತು ಅಂತ ಹೇಳ್ತೇನೆ. ಸೂರ್ಯೋದಯ, ಸೂರ್ಯನಿಗೆ ಅರ್ಥ ಏನು ಗೊತ್ತಾ? ಆದಿತ್ಯ ಅಂತ ಕರೀತಾರೆ, ಆದಿತ್ಯ ಅಂತ ಸೂರ್ಯನ ಹೆಸರು. ಆಚಾರ ಅರ್ಥ ಬರೀತಾರೆ, ಆಯುಹು ಆದಾಯ ಯಾತಿ ಇತಿ ಆದಿತ್ಯ, ನಾವು ಆಯುಷ್ಯವನ್ನು ತಗೊಂಡು ಹೋಗ್ತಾನೆ ಅಂತ ಸೂರ್ಯ. ಅದು ಸೂರ್ಯ ಹೇಳೋದಕ್ಕಿಂತ ಮುಂಚೆ, ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಬಿಟ್ರೆ ಆಯುಷ್ಯ ಸಾರ್ಥಕವಾಗ್ತದೆ. ಮೊದಲು ನಮ್ಮ ಆಯುಷ್ಯಕ್ಕೆ ಅಪಮೃತ್ಯು ಬರೋದಿಲ್ಲ, ಸೂರ್ಯೋದಯಕ್ಕೆ ಮುಂಚೆ ಹೇಳೋದೇ ಒಂದು ಪುಣ್ಯ ಕಾರ್ಯ ಫಸ್ಟ್. ಗೊತ್ತಾಯ್ತಾ? ಸ್ಮೃತಾವಿಟ್ಟು ಸಮುತ್ಥಾಯ ಫಸ್ಟ್. ಒಂದು ಸೂರ್ಯೋದಯದ ಒಳಗೆ ಸ್ನಾನ ಮಾಡೋದು ಇನ್ನೂ ಶ್ರೇಷ್ಠ, ಹೇಳೋದು ಮಿನಿಮಮ್, ಸ್ನಾನ ಮಾಡೋದು ತುಂಬಾ ಶ್ರೇಷ್ಠ. ಸ್ನಾನ ಕಾಲಕ್ಕೆ ಗಂಡಸರಿಗೆ ಹೆಂಗಸರಿಗೆ ಕೆಲವು ಮಂತ್ರ ಕಾಮನ್, ಗಂಗಾ ಗಂಗೇತಿ ಒಬ್ರು ಯಾ ಹೆಂಗಸರು ಹೇಳ್ಬೋದು, ಗಂಗೆ ಚಮನ ಇದ್ದೇವ ಹೆಂಗಸರು ಹೇಳ್ಬೋದು. ಸ್ನಾನ ಆದ ತಕ್ಷಣನೇ ಮೈಲಿಗೆ ಬಟ್ಟೆ ಯಾವುದು ಮುಟ್ಕೊಳ್ಳೋಕೆ ಹೋಗ್ಬೇಡಿ. ಗೊತ್ತಾಯ್ತಾ? ಹೆಚ್ಚು ಮಡಿಬೇಕಿಲ್ಲ, ದೇವ್ರ ನೈವೇದ್ಯಕ್ಕೆ ಅಡಿಗೆ ಮಾಡ್ಬೇಕಾದ್ರೆ ಹೆಚ್ಚಡಿಗೆ ಮಡಿಬೇಕು. ಹೆಚ್ಚು ಮಡಿ ಅಂತ ಹೇಳಿಬಿಟ್ಟು ಹುಚ್ಚು ಮಡಿ ಮಾಡಬಾರದು. ಗೊತ್ತಾಯ್ತಾ? ಹುಚ್ಚು ಮಡಿ ಬೇರೆ, ಹೆಚ್ಚು ಮಡಿ ಬೇರೆ. ಶುದ್ಧವಾಗಿ ಬಿಟ್ಟು ಪ್ರತ್ಯೇಕ ಬಟ್ಟೆಗಳಿದ್ದು ಮತ್ತೆ ಮೈಲಿಗೆ ಮುಟ್ಟುಗಳೆಲ್ಲ ಓಡಾಡದ ಹಾಗೆಲ್ಲ ಮಾಡಬಾರ್ದು. ಅದು ಅಡಿಗೆ ಮಾಡಿ ದೇವ್ರಿಗೆ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ, ಅದು ಧರ್ಮ. ಆ ಮಾಡ್ತಾ ಗುರುಮಂತ್ರ ಅಂತ ಕುತ್ಕೊಂಡೇ ಮಾಡ್ಕೊಳ್ಳಿ, ಗುರುಮಂತ್ರ ಗೋಪಿಚಂದನ ಧಾರಣೆ ಉದ್ರಾಧಾರಣೆ ಅವೆಲ್ಲ ಕುತ್ಕೊಂಡೇ ಮಾಡಬೇಕು. ಕೃಷ್ಣಮಂತ್ರ ಜಪ 108 ಸತ್ತೆ ಕೃಷ್ಣಮಂತ್ರ ಜಪ ಹೇಳಿಬಿಟ್ರೆ ಇವಾಗ ಫ್ರೀ. ಸೂರ್ಯಾರ್ಗನೂ ಕೊಡಬಹುದು, ಹೆಂಗಸರು ಕೂಡ ಸೂರ್ಯ ಕೊಡ್ಬದ್ದತಿ ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ಸೂರ್ಯ ಶ್ರೀ ಸೂರ್ಯ ನಮಃ ಅಂತ ಹೇಳಿ ಸೂರ್ಯ ಇದಾಮರ್ಗ್ಯಮ ಉಸತಿ ಕೊಟ್ಬಿಟ್ರೆ ಸಾಕು. ಗಾಯತ್ರಿ ಮಂತ್ರದಿಂದ ಬೇಡ, ಇದರಿಂದ ಕೊಡಬೇಕು. ಆಮೇಲೆ ಕೃಷ್ಣ ಮಂತ್ರ ಹೇಳಿಬಿಟ್ರೆ ಮೇನ್ ಕೆಲಸ ಮುಗಿದಂತೆ ಲೆಕ್ಕ. ಉಳಿದ್ದೆಲ್ಲ ನೀವು ಮಡಿಲಿ ಅಡಿಗೆ ಮಾಡ್ಕೋತಾ ದಾಸರಾಣ ಹೇಳ್ಬಹುದು. ಈ ಕೆಲವು ಸ್ತೋತ್ರಗಳು ಹೇಳಿದನಲ್ಲ ಸಂಸ್ಕೃತ ಸ್ತೋತ್ರ, ಎಲ್ಲದೂ ಹೇಳಬಾರ್ದಂತಿಲ್ಲ, ಕೆಲವು ಹೇಳಬಾರ್ದು ಅಷ್ಟೇ. ಎಷ್ಟೋ ಸಂಸ್ಕೃತ ಸ್ತೋತ್ರ ಕರಿಬಹುದು. ಕಲ್ಯಾಣಿ ದೇವಿ ಹೆಂಗಸರೇ ಅವರು ಬರೆದಿದ್ದಾರೆ, ಆಚಾರ ಸ್ತೋತ್ರ ಬರೆದಿದ್ದಾರೆ. ಮಹಾನಂದ ತೀರ್ಥ ಮಹಾಮುನಿ ರಾಜಂ ಈಡಿ ಎಂದು ಒಳ್ಳೆ ಸ್ತೋತ್ರ ಬರೆದಿದ್ದಾರೆ. ತೀರ್ಥಮೇ ಸ್ತೋತ್ರ ಬರೀತಾರೆ. ಇಂದು ರುಚಿ ಸುಂದರ ಸುಂದರ ಸುಮಂದ ಹಸಿತಾಸ್ಯಂ ನಂದತನಯಂ ದುರಿತ ಸಂದಹನ ದಕ್ಷಂ ಸೇಂದ್ರಸುರ ವೃಂದ ಪರಿವಂದಿತ ಪದಾಬ್ಜಂ ಸಂಸ್ಮರ ಸದಾಂತರ ಮುಕುಂದ ಮತಿ ಕಾಂತಂ. ಎಷ್ಟು ಒಳ್ಳೆ ಶ್ಲೋಕಗಳವೆಲ್ಲ ಕೂಡ ಹೆಂಗಸರೆಲ್ಲ ಕರಿಬೇಕಾದ ಶ್ಲೋಕಗಳು. ಮತ್ತೆ ಹೆಂಗಸರಿಗೆ ವೇದಾಧಿಕಾರ ಇಲ್ಲ ಅಂದ್ರೆ ಹೊರತು ಸಂಸ್ಕೃತಾಧಿಕಾರ ಇಲ್ಲ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ತುಂಬಾ ಜನ ತಪ್ಪು ತಿಳ್ಕೊಂಡ್ಬಿಟ್ಟು ರಾಮ ಅಂತ ಕೂಡ ಕಾಣದ ಸಂಸ್ಕೃತ ಅನ್ನಬಾರದು, ಕೃಷ್ಣನು ಅನ್ನಬಾರದು, ಬರೀ ಸಿನಿಮಾನೇ ಹೇಳಬೇಕು ಅನ್ನೋಷ್ಟು ಮಟ್ಟಿ ಬಂದಾಟ ಮಾಡ್ಕೊಂಡ್ಬಿಟ್ಟಿದೆ. ತಪ್ಪದು ಎಲ್ಲ ಎಷ್ಟೋ ಮಂತ್ರ ಹೇಳ್ಬಹುದು. ವಿಟ್ಟು ಸಹಸ್ರನಾಮದ ಬಗ್ಗೆ ಅವ್ರು ಕಲ್ತು ಹೇಳಬಾರದು, ನೋಡಿ ಕಿವಿಯಲ್ಲಿ ಬಿದ್ದಷ್ಟು ಹೇಳ್ಬೋದು ಅಷ್ಟೇ ಹೊರತು ಪುಸ್ತಕ ನೋಡಿ ಕಲ್ತು ಹೇಳೋದನ್ನು ನಿಷೇಧ ಮಾಡಿದ್ದಾರೆ. ಪರೋಕ್ತೇಯಿತು ಆಚಾರ್ಯ ಮಾತಿದೆ, ಏಕದೇಶೇ ಪರೋಕ್ತೇಯಿತು. ಇನ್ನೊಬ್ಬರು ಹೇಳೋದನ್ನ ಕೇಳಿ ಸ್ವಲ್ಪ ಒಂದಂತ ಹೇಳೋದು ತಪ್ಪಲ್ಲ, ಆದ್ರೆ ಪೂರ್ತಿ ಪುಸ್ತಕ ಇಟ್ಕೊಂಡು ಕಲ್ತು ಗಂಡಸರಂತೆ ಹೇಳಬಾರ್ದು ಅಷ್ಟೆ. ಗೊತ್ತಾಯ್ತಾ? ಅಷ್ಟು ಹೆಂಗಸರು ಮಾಡಲೇಬೇಕಾದ ಕೆಲಸ. ಮತ್ತೆ ಹೆಂಗಸರು ಸಾಯಂಕಾಲ ಅವೆಲ್ಲ ಏನೇ ಇಲ್ಲ ಇಲ್ಲ. ತುಳಸಿ ಪೂಜೆ ಬಹಳ ಮುಖ್ಯ, ಗಂಗಾ ಪೂಜೆ, ತುಳಸಿ ಪೂಜೆ ಅವೆಲ್ಲ ಎಷ್ಟೊತ್ತಿರಿ ಕೆಲಸ ನಿಮಗೆ? 5-10 ನಿಮಿಷದ ಕೆಲಸ. ಇವರು ಐ ಟಿ ಕೆಲಸ ಮಾಡ್ತೇವೆ ಅಂತನೋ ಇಂಜಿನಿಯರಿಂಗ್ ಓದ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಬಿಟ್ಟು ಓಡಾಡ್ತಾರೆ. ಹಾಗೆಲ್ಲ ಮಾಡಬೇಕಾದ ಕಾರಣ ಇಲ್ಲ, ಸುಲಭವಾಗಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಏಕಾಸ್ತಿ ಒಬ್ರು ಹೇಳಿದ್ದಾರೆ, ಅದು ಒಬ್ಬ ಹೆಂಗಸು ಒಬ್ಬರು ಗುಲ್ಬರ್ಗಕ್ಕೆ ಹೋದ ಕಾಲಕ್ಕೆ ಆಕೆ ಕಾಲೇಜ್ ಹೆಡ್ ಮಿಸ್ಟ್ರೆಸ್ ಬೆಳಿಗ್ಗೆ ಸರಿಯಾಗಿ 4 ಗಂಟೆಗೆ ಎದ್ದು ಸರಿ ಸ್ನಾನ ಮುಗಿಸಿ ದೇವರ ಅಯೋಧ್ಯ ಮಾಡಿ ಗಂಡ ನೈವೇದ್ಯ ಪೂಜೆ ಮಾಡ್ತಿದ್ರು. ನೈವೇದ್ಯ ಮುಗಿಸಿ ಎಲ್ಲ ಫಸ್ಟ್ ಕ್ಲಾಸ್ ಯಾತ್ರೋಕ್ತವಾಗಿ ಮಾಡಿಕೊಂಡು ಸರಿ ಕಾಲೇಜ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಳ್ಳೆ ಟ್ರಿಮ್ ಆಗಿ ಹೋಗ್ಬಿಡ್ತದೆ ರೆಡಿ ಅಂತೆ. ಸಾಯಂಕಾಲ ಜಥಾಪಕಾರ ಮಡಿ ಕೆಲಸ ಮಾಡು, ಉಳಿದ್ರೆ ಮಡಿ ಅಂತ ಎರಡು ಮುಂದೆ ಹೇಳಿದ್ರು. ನಾವೆಲ್ಲ ಇವತ್ತ ಹೇಳ್ಕೊಂಡು ಎಲ್ಲ ಅಲೋಸ್ ಮಾಡ್ಕೊಂಡು ಓಡಾಡ್ಬೇಕು ತಿಳ್ಕೊಂಡ್ಬಿಟ್ಟಿರ್ತೇವೆ. ನಾವು ಬಾರಿ ಮಡಿ ಮಾಡ್ತೇನೆ, ಬಾರಿ ಇದು ನಾವು ಹಾಗೆ ಅವೆಲ್ಲ ಹೇಳಬೇಡಿ. ಕಾಲ ಉದ್ಯೋಗ ಇಲ್ಲ, ಹೊರಗೆ ಹೇಳೋದ್ರಿಂದ ಏನು ಅರ್ಥ ಇಲ್ಲ. ನಾವು ನಮ್ಮಷ್ಟೇ ನಾವು ಇರ್ಬೇಕಷ್ಟೇ, ಅವರು ತೋರಿಸ್ಕೊಳ್ಳಕ್ಕೆ ಹೋಗಬಾರ್ದು. ಆ ರೀತಿ ಮಾಡಿದ್ರೆ ಏನು ತಪ್ಪಲ್ಲ. ಏಕಾಶಿ ಉಪವಾಸ ಅಂತ ಕಟ್ಟು ಕಮ್ಮಿ ಗಂಡಸರಿಗೆ ಕಮ್ಮಿ ಎಲ್ಲರಿಗೂ ಕಂಪಲ್ಸರಿ. ಆದ್ರಿಂದ ಅದನ್ನು ಮಾಡಿ 5-10 ನಿಮಿಷದ ಕೆಲಸ, ಏನು ಕಷ್ಟ ಇಲ್ಲ. ಅಷ್ಟು ಮಾಡಿದ್ರೆ ಸಾಕು, ಇನ್ನು ಹೆಚ್ಚು ವಿಚಾರ ಸ್ಪೆಷಲ್ ಆಗಿ ಒಂದು ಇಟ್ಕೊಂಡು ಮಾಡಿ.
ಮುಂದಿನ ಟಾಪಿಕ್ ಇಂದ ಹೊರಗಡೆ ಪ್ರಶ್ನೆಗಳು.
ಆ ಹೊರಗಡೆ ಶಕ್ತಿ ಇಲ್ಲೊಂದು ಎರಡು ಕೇಳಿದೆ ಹೊಡೆತಿಂತೇನೆ. ವಾಯುದೇವರ ಬೋಧ ರೂಪದ ಪರಿಚಯ ಒಬ್ಬರು ಮಾಡಿ ಕೇಳಿದ್ದಾರೆ. ಬಹಳ ಜನಕ್ಕೆ ಗೊತ್ತಿಲ್ಲ ವಾಯುದೇವರ ಬೋಧ ರೂಪದ ಕಾನ್ಸೆಪ್ಟೇ ಜನಕ್ಕೆ ಗೊತ್ತಿಲ್ಲ. ಒಂದ್ ಕಡೆಗೆ ಪ್ರಥಮ ಹನುಮಾನ್ ನಾಮ, ದ್ವಿತೀಯ ಭೀಮ ವಿವೇಚ, ಪೂರ್ಣ ಪ್ರಜ್ಞಸ್ತುತಿ ಎಷ್ಟು ಕೇಳಿಬಿಟ್ಟಿರ್ತಾರೆ. ಮೂದ ರೂಪದ ವರ್ಣನೆ ಎಲ್ಲೂ ಕೇಳೇ ಇರೋದಿಲ್ಲ. ತಂತ್ರಸಾರದಲ್ಲಿ ಆಚಾರ ಹೇಳುತ್ತಾರೆ ವಾಯುದೇವರ ಮೂದ ರೂಪ ಹೇಗಿದೆ ಅಂತ ಹೇಳುತ್ತಾರೆ. ವಿದ್ಯುತ್ ಪ್ರಚಂಡಾಂ ಹೇಗನೋ ಆ ವಿದ್ಯುತ್ ದ್ರವ್ಯ ಪ್ರಕಾರ ಸನ್ನಿಭ ಮಚ್ಚುತಾಂಕೆ ಸ್ವಾಸೀನಂ ಆಸೀ ಸ್ವಾಸೀನಂ ಮತ್ಸ್ಯ ರುಚಿನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇತ್ ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನು ಉನ್ನತ ಕರ್ಮಶಕ್ತಿಂ. ಮೊದಲನೇದಾಗಿ ಪರಮಾತ್ಮನ ತಡೆ ಮೇಲೆ ವಾಯುದೇವರು ಕೂತಿದ್ದಾರೆ ಫಸ್ಟ್. ಅಲ್ಲಿ 4 ಕೈಗಳಿವೆ, 2 ಕೈ ಜೋಡಿಸಿದ್ದಾರೆ, ಒಂದು ಕೈಯಲ್ಲಿ ಅಭಯ ಮಾಡ್ತ, ಇನ್ನೊಂದು ಕೈಯಲ್ಲಿ ಗದಾ ಹಿಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಇದು ವಾಯುದೇವರ ಚಿತ್ರ. ಉದ್ಯ ದ್ರವ್ಯ ಪ್ರಕಾರ ಸನ್ನಿಭಂ, ಅವಳು ಉದಿಸ್ತಕ್ಕಂಥ ಸೂರ್ಯನಂತೆ ಕೆಂಪಾದ ಬಣ್ಣ ಹೊಂದಿದ್ದಾರೆ ವಾಯುದೇವರು. ಅಚ್ಯುತಾಂಕೆ ನಿಶವಾಸೀನಂ, ದೇವ್ರ ಸ್ತೋತ್ರ 2 ಕೈ ಮುಕ್ಕೊಂಡು ದೇವ್ರ ಸ್ತೋತ್ರ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇಂಥ ವಾಯುದೇವ ರೂಪನ ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ. ಇದು 3 ರೂಪದ ಪರಿಕಲ್ಪನೆ, 4 ಕೈಯ ರೂಪ. ಗೊತ್ತಾಯ್ತಾ? ದೇವರು ತಡೆ ಮೇಲೆ ಕೂತಿರ್ತಾರೆ. ಅದಕ್ಕೆ ವಾಯುದೇವರಿಗೆ ಈರಾಂಕ ಅಂತ ಹೆಸರಿ. ಈರಾಂಕ ಅಂದ್ರೆ ಈರಾ ಅಂದ್ರೆ ವಾಯುದೇವರು, ವಾಯುದೇವರ ತಡೆ ಮೇಲೆ ಕೂಡಿಸಿಕೊಂಡಿದ್ದಾನೆ ಪರಮಾತ್ಮ. ಅದಕ್ಕೆ ಈರಾಂಕ ಅಂತ ದೇವರಿಗೆ ಹೆಸರಿ. ಆ ರೀತಿ ಚಿಂತನೆ ಮಾಡಿದ್ರೆ 3 ರೂಪದ ಚಿಂತನೆ. ಇವರು ಇನ್ನೊಂದು ಚಿಲವಾಯು ಸ್ತುತಿ ವಾಯುಸ್ತುತಿ ಸಬ್ಸ್ಟ್ಯೂಟ್ ಆಗುತ್ತಾ ಅಂತ ಕೇಳ್ತಾರೆ. ಸಬ್ಸ್ಟ್ಯೂಟ್ ಅಂತ ಅರ್ಥ ಅಲ್ಲ, ಚಿಲ ಅಂದ್ರೆ ಸಪ್ಲಿಮೆಂಟ್ ಅಂತ ಅರ್ಥ, ಸಬ್ಸ್ಟ್ಯೂಟ್ ಅಂತ ಅರ್ಥ ಅಲ್ಲ. ಸೊ ಇನ್ ಅಡಿಷನ್ ಟು ವಾಯುಸ್ತುತಿ ಚಿಲವಾಯು ಸ್ತುತಿ ಹೇಳಬೇಕೆ ಹೊರತು ಸಬ್ಸ್ಟ್ಯೂಟ್ ಅಂತ ತಿಳ್ಕೊಂಡು ಹೇಳಬಾರ್ದು. ಗೊತ್ತಾಯ್ತಾ? ಎರಡನ್ನು ಸೇರೆ ಹೇಳಬೇಕು. ಎರಡು ಹೇಳಕ್ಕಾಗದವ್ರು ಹೇಳಿ ಇದರಲ್ಲಿ 5 ಶ್ಲೋಕ ಆದ್ರೂ 4 ಶ್ಲೋಕ ಆ ರೀತಿ ಹೇಳಬೇಕೆ ಹೊರತು ಸಬ್ಸ್ಟ್ಯೂಟ್ ಅಂತ ತಿಳ್ಕೊಳ್ಳೋದು ತಪ್ಪು. ಗೊತ್ತಾಯ್ತಾ? ವಾಯುಸ್ತುತಿ ಒಬ್ಬರೇ ಬರೆದಿರೋ ತಿಳ್ಕೊಂಡು ಪಂಡಿತಾಚಾರ್ಯರು, ಚಿಲ ವಾಯುಸ್ತುತಿ ಒಬ್ರು ಬರೆದಿದ್ದಲ್ಲ, ಅದು ಕಲೆಕ್ಷನ್, ಅದು ಎಂಥಾಲಜಿ. ಪುರಾಣಗಳಿಂದ, ಮಹಾಭಾರತದಿಂದ ಮತ್ತು ಸಂಗ್ರಹ ರಾಮಾಯಣದಿಂದ ಎಲ್ಲನ್ನು ಸೇರಿಸಿಬಿಟ್ಟು ಹಾಕಿರೋ ಶ್ಲೋಕಗಳಾದ್ದರಿಂದ ಮಹಾಭಾರತದಿಂದ ಎಲ್ಲ ಸೇರಿಸಿದ್ದಾರೆ. ಅದು ಎಷ್ಟಾಗುತ್ತೆ ಅಷ್ಟು ಹೇಳ್ಬೋದು, ಬಟ್ ಸಬ್ಸ್ಟ್ಯೂಟ್ ಅಂತ ತಿಳ್ಕೋಬಾರ್ದು. ಮತ್ತೆ ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ, ನಾನು ಬ್ರಾಹ್ಮಣನಲ್ಲ, ವಾಯುಸ್ತುತಿ ವಿಷ್ಣು ಸಹಸ್ರನಾಮ ಹೇಳುವಂತೆ ಹೇಳಬೇಕೇ ಅಂತ ಕೇಳುತ್ತಾರೆ. ಇದು ಒಳ್ಳೆಯ ಪ್ರಶ್ನೆ, ಅದಕ್ಕೆ ಹೇಳುತ್ತಾರೆ. ಅವರಿಗೋಸ್ಕರ ಹೇಳಿದ್ದು ಹೆಂಗಸರಿಗಾಗಲಿ ಬ್ರಾಹ್ಮಣ ಅಲ್ಲದವರಿಗಾಗಲಿ, ಕೇಶವರಾಮ ಕನಕದಾಸರು ಬರೆದಿದ್ದು ಬಹಳ ಚೆನ್ನಾಗಿದೆ, ಈಶ್ವರಿಂದ ಚರಣ ಭಜನೆ ಅಂತಿದೆಯಲ್ಲ ಅದನ್ನ ಹೇಳಿ, ಮತ್ತೆ ಬದ್ಧರಾಮ ಶ್ರೀಪಾದರಾಜ್ ಬರೆದದ್ದನ್ನು ಹೇಳಿ, ಅದರಿಂದ ಸಂಸ್ಕೃತದಲ್ಲಿರೋದು ಹೇಳೋದು ಬೇಡ, ಇದನ್ನ ಹೇಳಿ. ನಿಮ್ಗೆ ಅಷ್ಟೇ ಫಲ ಸಿಗುತ್ತಾ ಅದರಿಂದ ಯೋಚನೆ ಇಲ್ಲ. ಯಾರಿಗೆ ಏನ್ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡೋದ್ರಿಂದಾನೇ ಫಲ ಸಿಗೋದ್ರಿಂದ ಅದನ್ನ ಮಾಡ್ಬೇಕು. ಯೋ ಎಷ್ಟೇ ವಿರುತೋ ವೃತ್ತಿ ವಿಷ್ಣುನ ಪ್ರಭು ವಿಷ್ಣುನ, ಆಚಾರ್ಯರ ಮಾತು. ಯಾರಿಗೇನು ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅದನ್ನು ಹೇಳ್ಬೇಕು. ಫೈನಲ್ ಬಿ ಎಸ್ ಸಿ ಅವರು ನಾ ಫೈನಲ್ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಓದ್ಬೋದಾ ಅಂತ ಕೇಳಿದರೆ ಓದಿ ಫೇಲ್ ಆಗ್ತೀರಿ, ಅಷ್ಟೇನು ಉಪಯೋಗ ಇಲ್ಲ ಅದರಿಂದ. ಆ ಹಿನ್ನೆಲೆಯಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ರೆ ಹೇಳ್ಬೇಕು, ಅವಾಗ ಪ್ರಿಸ್ಕ್ರೈಬ್ ಮಾಡಿರೋದು ಇದನ್ನ ಆದ್ರಿಂದ ಅಷ್ಟೇ ಹೇಳಿದ್ರೆ ಸಾಕು, ಅಷ್ಟೇ ಹೇಳಿ ಕೇಳಿರೋದು. ಇನ್ನೊಂದು ಆದಾಗ ಉತ್ತರ ಕೊಟ್ಟೆ ಅದಕ್ಕೆ. ಅದು ಒಂದೇ ಲಘುವಾಯಿಸ್ತು ಹೇಳ್ಬೋದು, ಹೆಂಗಸರೆಲ್ಲ ಹೇಳ್ಬೋದು. ಅದು ಇವರು ಬರ ಕಲ್ಯಾಣಿ ದೇವಿ ಅಂತ ಒಬ್ರು ಬರೆದಿರೋದು, ಆ ತಿರುಗುಪಡಿತಾಚಾರ ತಂಗಿ ಅಂತ ಒಂದು ವಾದ ಇದೆ, ಅದಕ್ಕೆ ಅವರು ಬರೆದಿದ್ದು ತುಂಬಾ ಚೆನ್ನಾಗಿರೋದು ಅಂತ ಹೇಳ್ಬೋದು. ಅದೇ ಅದರಲ್ಲಿದೆ, ಮತ್ತೆ ಎಲ್ಲ ಪ್ರಿಂಟ್ ಮಾಡ್ತಿದ್ರೆ ಸ್ತೋತ್ರ ಮಾಡಿಕೆ ಎಲ್ಲವೂ ಇದೆ.
ಸಾಲಿಗ್ರಾಮ ಪೂಜೆಯ ಸ್ಥೂಲ ಪರಿಚಯ.